తత్వనిష్టం వరిష్టం సకల సుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ మదతాం కల్పవృక్షాయ నమతాం కామధేనవే నీలాకరాచ్యుతానంత లీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః వాజరాజ పదద్వంద్వ వారిజః సక్త మానసాన్ విశ్వప్రియ గురూన్ వందే మందోహం ధీ విశుద్ధయే సత్యం సత్యం పునః సత్యం విష్ణుతీర్థ ప్రసాదతః సర్వే కామా భవంతే శుభతో బింబ సన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమ తీర్థం వందేహ్యభీష్టదం అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమరం శాంతం విజయాఖ్య గురుం భజే శ్రీ గురుభ్యో నమః హరి ఓం. హింకార ప్రద్యుమ్న ప్రస్థావ వాసుదేవ ఉద్గీత నారాయణ ప్రతిహార అనిరుద్ధ సంకర్షణ నిధన ఈపరి పంచ సామ శంఖ ఇల్లదే జనరు కొండాడి భకుతియలి మంకు బుద్ధి బలు దూరాగి పోగువదు సంకట దొడకువదు దేహదొడగిద్ద ఓంకారమూర్తి విజయ విఠలనల్లి అలంకారనాగి పూజిప జీవ హృద్గతనా. ఈ రీతి తెలిసికొట్టు ముందు హెడతారే. ಬಿಂಬೋಪಾಸನೆ ಮಾಡು ಭಕುತಿ ಪೂರ್ವಕದಿಂದ ಡಂಬಕವನೆ ತೊರೆದು ತೀವ್ರದಲ್ಲಿ. ಬಿಂಬೋಪಾಸನೆಯನ್ನು ಮಾಡಯ್ಯ ಭಕುತಿ ಪೂರ್ವಕದಿಂದ. ಅಲ್ಲಿ ಮೇನ್ ಅಂದ್ರೆ ಪ್ರಧಾನವಾಗಿ ಬೇಕಾಗಿದ್ದೇನಯ್ಯ ಅಂದ್ರೆ ಡಂಬಕವನೆ ತೊರೆದು ತೀವ್ರದಲ್ಲಿ. ಈ ಡಂಬಕದನ್ನು ತುಂಬಾ ಇರುತ್ತೆ, ನಮಗೆ ಹೇಳ್ಕೊಳ್ಳಲ್ಲ, ಒಳಗೆ ಇರುತ್ತೆ. ಇನ್ನೊಬ್ಬರು ನೋಡಿ ಮೆಚ್ಚಿಕೊಳ್ಳಲಿ ಎಂಬುದು ಚೂರು ಒಳಗೆ ಕೂತೇ ದೆವ್ವ ಕೂತೇ ಇರುತ್ತದೆ, ಅಲ್ಲಿಗೆ ಹೋದ್ರು ಬಿಡಲ್ಲ. ಕೊನೆಗೆ ಎಷ್ಟರವರೆಗೆ ಹಂತ ಇರುತ್ತಂದ್ರೆ ಅದರ ಇದು ಸಾಮಾನ್ಯ ಜನರು ನೋಡೋದು ಬೇಡ ಅಂತ ಏಕಾಂತದಲ್ಲಿ ಕೂತಿದ್ರು ಕೂಡ ದೇವತೆಗಳು ನೋಡಿ ಸಂತೋಷ ಪಡಲಿ ಅಂತ ಹೋಗ್ತಾ ಇರುತ್ತೆ. ಅದು ದಾಸರು ಆಳವಾಗಿ ಕೊಡುತ್ತಾರೆ. ದೇವತೆಗಳು ನೋಡಿ ಸಂತೋಷ ಪಡಲಿ, ಏಕಾಂತ ಭಕ್ತರು ನೋಡಿ ಸಂತೋಷ ಪಡಲಿ ಅಂತ ಬರ್ತಾ ಇರುತ್ತೆ. ಆದರೆ ಅವರು ಯಾವಾಗ ಸಂತೋಷ ಪಡುವುದು ಅಂದ್ರೆ ದೇವರು ಮಾತ್ರ ಇದರಿಂದ ನನಗೆ ಬೇಕು ಅಂತ ನಾವು ಕೂತಾಗ ಅವರು ಸಂತೋಷ ಪಡ್ತಾರೆ. ಅದು ಗಮನಿಸದೆ ಅವರು ಸಂತೋಷ ಪಡಲಿ ಅಂತ ಮಾಡಿದಾಗ ಸಂತೋಷ ಪಡಲ್ಲ. ದೇವರು ಸಂತೋಷ ಪಡಲಿ ಅಂತ ಮಾಡಿದಾಗ ದೇವತೆಗಳು ಸಂತೋಷ ಪಡ್ತಾರೆ. ದೇವತೆಗಳ ಪೂಜಾ ಮಾಡಿದಾಗ ಅವರ ಅಂತರ್ಯಾಮಿ ಭಗವಂತನ ಪ್ರೀತ್ಯರ್ಥ ಅಂತ ಮಾಡಿದರೆ ದೇವತೆಗಳು ಸಂತೋಷ ಪಡ್ತಾರೆ. ನಾವು ದೇವರ ಪೂಜಾ ಮಾಡುವಾಗ ದೇವರ ದೃಷ್ಟಿ ಇಲ್ಲದೆ ದೇವತೆಗಳು ಸಂತೋಷ ಪಡಲಿ ಅಂತ ದೇವರ ಪೂಜಾ ಮಾಡಿದರೆ ದೇವತೆಗಳು ಸಂತೋಷ ಪಡಲ್ಲ ಅಂತ. ಯಾಕೆ? ಇವನಿಗೆ ದೇವರ ಮೇಲೆ ತಲೆಯಿಲ್ಲ, ನಮ್ಮ ಮೇಲೆ ಕೂತಿದೆ. ನಾವು ಸಂತೋಷ ಪಡಬೇಕು ಅಂತ ದೇವರ ಪೂಜಾ ಮಾಡ್ತಾ ಇದ್ದಾನೆ ಅಂದರೆ ಅದರಲ್ಲೂ ಕೂಡ ಎರಡು ಭಾಗ. ಕೇವಲ ಇವರೇ ಸಂತೋಷ ಪಡಲಿ ಅಂತ ದೇವರ ಪೂಜಾ ಅದಲ್ಲ, ದೇವರು ಸಂತೋಷ ಪಡಲಿ ಇವರು ಒಂಚೂರು ಬರ್ತಾ ಇರುತ್ತೆ, ಡೈವರ್ಷನ್ ಬರ್ತಾ ಇರುತ್ತೆ. ಅದು ಹೇಗೆ ಅಂದರೆ ಭಗವಂತನ ಪೂಜೆಯಲ್ಲೇ ನಾವು ನಿಮಗ್ನರಾಗಿಬಿಟ್ರೆ ಖಚಿತವಾಗಿ ಅವರು ಸಂತೋಷ ಪಟ್ಟೇ ಪಡುತ್ತಾರೆ. ಈ ಡಂಬಕತನ ಒಳಗೊಳಗೆ ಒಳಗೆ ಇರುತ್ತೆ, ಅದು ನಮಗೆ ಹೊರಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಬರದಂಗಿರೋವರೆಗೂ ನಮ್ಮ ಇಷ್ಟು ಕ್ಲೀನ್, ಅದು ಬಂದಾಗ ಗೊತ್ತಾಗುತ್ತೆ. ಅಪ್ಪ ಇಷ್ಟು ಕೊಡ ಕೂತಿದ್ದ ನಮ್ಮ ಮನೆಯಲ್ಲಿ ಅಂತ. ಆ ರೀತಿಯಲ್ಲಿ ಬಿಂಬೋಪಾಸನೆ ಮಾಡು ಭಕುತಿ ಪೂರ್ವಕದಿಂದ ಡಂಬಕವನೆ ತೊರೆದು ತೀವ್ರದಲ್ಲಿ. ಡಿಂಬದೊಳಗೆ ಇದ್ದ ಹೃದಯಸ್ಥ ಮೂರ್ತಿಯ ಬೆಂಬಿಡದೆ ನೋಡುವುದು ಬಹುಪ್ರಕಾರ. ಡಿಂಬದೊಳಗೆ ಶರೀರದೊಳಗಿರತಕ್ಕಂಥ ಹೃದಯದಲ್ಲಿರುವ ಮೂರ್ತಿಯನ್ನ ಬೆಂಬಿಡದೆ ನೋಡುವುದು ಬಹುಪ್ರಕಾರ. ನಾನಾ ರೀತಿಯಲ್ಲಿ ದೇವರ ನೋಡಬೇಕಂತೆ. ಅದಕ್ಕೆ ನಾವು ಫೋಟೋ ಇಟ್ಟುಕೊಂಡ್ರೆ ಏನಾಗುತ್ತೆ, ಅದು ಒಂದು ರೀತಿ ಮಾತ್ರ ಕಾಣತಾ ಇರುತ್ತೆ. ಪ್ರತಿಮೆ ಇಟ್ಟುಕೊಂಡ್ರೆ ಮೂರೂ ಕಡೆ ತ್ರಿಡಿ ಎಲ್ಲಾ ರೀತಿಯಲ್ಲೂ ಬೆನ್ನು ಎಲ್ಲ ಕಾಣತಾ ಇರುತ್ತೆ. ಅದಕ್ಕೊಂದು ಪ್ರತಿಮಾ ನಮ್ಮ ಹೃದಯದಲ್ಲಿ ಬರಬೇಕಾದ್ರೆ ಬರೀ ಮುಖ ಮಾತ್ರ ಅಲ್ಲ, ಇಡೀ ಪ್ರತಿಮಾ ಅದನ್ನ ನಾನಾ ರೀತಿಯಲ್ಲಿ ಹೃದಯದಲ್ಲಿ ತಿರುಗಾಡತಾ ಇದ್ರೆ ಆ ದೇವರನ್ನ ನಾನಾ ರೀತಿಯಲ್ಲಿ ನೋಡತಾ ಬರಬೇಕಂತ ಹೇಳುತ್ತಾರೆ. ಹೃದಯಸ್ಥ ಮೂರ್ತಿಯ ಬೆಂಬಿಡದೆ ನೋಡುವುದು ಬಹುಪ್ರಕಾರ. ನಂಬು ದೇವರನ್ನ ನೋಡುತ್ತಾ ನಂಬು ಇದ್ದಾನೆ 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 ಅಂತ. ಎಷ್ಟರವರೆಗೆ ಅಂದ್ರೆ ನನ್ನ ಅಜ್ಜಿ ತಂದೆಯ ತಾಯಿ ದಾಸರ ದೀಕ್ಷಾ ತಗೊಂಡವಳು ಸುಬ್ಬರಾಯದಾಸರಿಂದ, ಪರಮಪ್ರಿಯ ಸುಬ್ಬರಾಯದಾಸರಿಂದ ದೀಕ್ಷಾ ತಗೊಂಡು ಸಂತತ ಚಿಂತನೆ ನಮಗೆಲ್ಲ ಅಲ್ಲಿಂದನೇ ಅರ್ಧ ಹಾಕಿದ್ದು ನಮಗೆಲ್ಲ ಆ ಚಿಂತನೆ. ಅದಕ್ಕೆ ಜೊತೆ ಐದಾರು ಸಲ ಭೀಷ್ಮ ಪಂಚಕ ವರುಸೆಯಾಗ ಐದೈದು ದಿವಸ ಉಪವಾಸ ಇರುತ್ತಲ್ಲ ಅಂತಹದ್ದು ಐದಾರು ಸಲ ವಿಷ್ಣು ಪಂಚಕ ಸತತ ಈ ತರ ಎಲ್ಲ ಮಾಡಿ ಯಾವಾಗ್ಲೂ ದೇವರ ಚಿಂತನೆಯಲ್ಲೇ ಸದಾ ಇರ್ತಾ ಇರೋ ವ್ಯಕ್ತಿಗೆ ಮನೆಗೆ ಅವರು ಬಂದ್ರು. ಯಾರು ಅಂತ ಹೇಳಿದರೆ ಗಲಗಲಿ ನರಸಿಂಹಾಚಾರ್ಯರು ಬಂದ್ರು. ನರಸಿಂಹಾಚಾರ್ಯರಲ್ಲ, ನರಸಿಂಹಾಚಾರ್ಯರ ಮಕ್ಕಳು ಕೂರ್ಮಾಚಾರ್ಯರು ಬಂದ್ರು. ಕೂರ್ಮಾಚಾರ್ಯರು ಬಂದರೆ ಇವರು ಹೋಗಿ ತುಂಬಾ ಸೇವಾ ಮಾಡಿ ಮನೆಗೆ ಊರಿಗೆ ಯಾರು ಬಂದ್ರು ಕೂಡ ಇವ್ರ ಮನೆಗೆ ಬರಬೇಕು, ನಮ್ಮ ಅಜ್ಜಿಯವ್ರ ಮನೆಗೆ ಪುದುಟೂರಲ್ಲಿ ಬಂದ್ರು, ಸೇವಾ ಮಾಡಿದ್ರು, ಎಲ್ಲ ಆಯಿತು, ಕೂತಿದ್ದಾರೆ. ಈಕೆಗೆ ಅವ್ರನ್ನ ಕೇಳಬೇಕು ಅಂತ, ನನ್ನ ಸಾಧನೆ ಎಷ್ಟೋರಿಗೆ ಬಂದಿದೆ ಅಂತ, ಎಷ್ಟೋರಿಗೆ ಬಂದಿದೆ ಅಂತ ಆಕೆ ಅವ್ರನ್ನ ಕೇಳಬೇಕು ಅಂತ. ಸಂಕೋಚ, ದೊಡ್ಡವರು ಅವ್ರ ಮುಂದೆ ಹೆಂಗಸರು ಹೇಗೆ ಕೇಳಬೇಕು. ಅವತ್ತಿನ ದಿವಸ ರಾತ್ರಿ ಸ್ವಪ್ನ, ಸ್ವಪ್ನದಲ್ಲಿ ಅವರು ಕೂತಿದ್ದಾರೆ, ಅವರ ಕಾಲು ಈಕೆ ಹಿಡಿದಿದ್ದಾರೆ, ಉದ್ಧಾರ ಮಾಡಬೇಕು. ಅವರು ಸ್ವಪ್ನದಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಇನ್ನ ನಂಬಿಕೆ ಬರಲಿಲ್ಲ ದೇವರ ಮೇಲೆ, ಬರಬೇಕು. ಏನು ಇಷ್ಟು ಸಾಧನೆ ಮಾಡಿ, ಇಷ್ಟು ಸಾಧನೆ ಇದೆ ಅಂತ ತಲೆಯಲ್ಲಿ ಇಟ್ಕೊಂಡ ವ್ಯಕ್ತಿಗೆ ಸ್ವಪ್ನದಲ್ಲಿ ಹೇಳ್ತಾ ಇದ್ದಾರೆ ಇನ್ನ ಗಟ್ಟಿ ನಂಬಿಕೆ ಬರಲಿಲ್ಲ. ಹೆಚ್ಚು ಗೆದ್ದು ಕೊಡ್ತಾಳೆ, ಎದೆ ಒಡೆದು ಹೋಗಿದೆ, ಏನ್ ಇಷ್ಟು ಸಾಧನೆ ಮಾಡಿ ಇನ್ನ ನಂಬಿಕೆ ಬರಲಿಲ್ಲಲ್ಲ ಅಂತ ನಡುಕ್ತಾ ಇದ್ದಾಳೆ. ಬಂದು ಅವರು ಎದ್ದು ಕೂತಿದ್ದಾರೆ ಪ್ರತ್ಯಕ್ಷವಾಗಿ, ಬೆಳಿಗ್ಗೆ ಎದ್ದು ಚಿಂತನೆ ಮಾಡ್ಕೊಂತ ಇದ್ದಾರೆ. ಹೋಗಿ ನಮಸ್ಕಾರ ಮಾಡ್ತಾಳೆ, ತಲೆ ಎತ್ತಿ ಹೇಳುತ್ತಾರೆ, ಏನು ಪ್ರಶ್ನೆಗೆ ಉತ್ತರ ಬಂತ? ಮತ್ತೆ ನಮ್ಮ ಪಾಡೇನು? ಅದಕ್ಕೆ ಹೇಳುತ್ತಾರೆ ನಂಬು ಸಂತತ. ಏನ್ ಮಾಡಬೇಕು, ಆ ನಂಬಿಕೆ ಬರಬೇಕು ಅಂದ್ರೆ ಅವನೇ ಕೊಡಬೇಕು. ಅಪ್ಪನಾಣೆ ಪಲ್ಟಿ ಹೊಡೆದ್ರು ಬರಲ್ಲ, ಅವನೇ ಕೊಡಬೇಕು ಅಂತ ಹೇಳ್ತಾರೆ. ನಂಬು ಸಂತತ ಯಾವುದರಿಂದ? ಸಂಯೋಗ, ದೊಡ್ಡವರ ಸಂಯೋಗದಿಂದ, ವಿಶೇಷವಾಗಿ ಅವರ ಸಂಪರ್ಕ ಬರ್ತಾ ಇರಬೇಕು, ಬರ್ತಾ ಇರಬೇಕು, ಸೇವಾ ಮಾಡ್ತಾ ಇರಬೇಕು, ಅವರ ಅನುಗ್ರಹ ಆಗ್ತಾ ಇರಬೇಕು. ಅವರ ಅನುಗ್ರಹದಿಂದ ಹೃದಯದಲ್ಲಿ ಸಂಶಯಗಳೆಲ್ಲ ಹೋಗ್ತಾ ಇರಬೇಕು, ಭಗವಂತನ ಶರಣಾಗತರಾಗಬೇಕು. ನಂಬು ಸಂತತ ಸಂಯೋಗ ಮೊದಲಾವರ್ತಿಲಿ ಹೊಂಬಣ್ಣ ವರ್ಣನು. ಅಲ್ಲಿ ಹೇಳ್ತಾರೆ ಅಂದ್ರೆ ವಿಜಯದಾಸರು ಹೇಗೆ ಭಗವಂತನ ಉಪಾಸನೆಯನ್ನು ಹೇಳುವ ಕ್ರಮ ಅಂದರೆ, ಗೋಪಾಲದಾಸರು ಹೇಳ್ತಾರೆ ತದ್ದಿಮಿ ಧಿಮಿಕೆಂದು ವಿಜಯ ವಿಠಲನ ಹೃದಯ ಮಂದಿರದೊಳು ಉಣಿಸಿದ್ಯೋ ವಿಜಯರಾಯ. ಅವರ ಹೃದಯ ಮಂದಿರ ಅಲ್ಲ, ಶಿಷ್ಯರ ಹೃದಯ ಮಂದಿರದಲ್ಲಿ ತಲೆ ಮೇಲೆ ಕೈಯಿಟ್ಟು ಅಂಕಿತ ಕೊಡೋ ಕಾಲಕ್ಕೆ ಕೈಯಿಟ್ಟರೆ ಸಾಕು, ಒಳಗಿರುವ ಮೂರ್ತಿ ದರ್ಶನ ಆಗ್ತಿತ್ತು ಅವರಿಗೆ. ಆಗ್ತಾ ಇದ್ರೆ ನೋಡು ಹೇಗಿದ್ದಾನೆ ಹೇಗಿದ್ದಾನೆ ಅಂತ ನೋಡತಾ ಇದ್ರು, ಇದ್ದವರು ನೋಡತಾ ಇದ್ರು, ತೋರತಾ ಇದ್ರು. ಹೇಳ್ತಾರೆ ನೋಡಿ, ಸರಿಯಾಗಿ ಹೇಳ್ತಾರೆ. ಮೊದಲಾವರ್ತಿಲಿ, ಮೊದಲು ದೇವ್ರು ಹೇಗ್ ಕಾಣತಾನೆ, ಹೊಂಬಣ್ಣ ವರ್ಣನು, ಮೊದಲು ಬಂಗಾರ ವರ್ಣದಲ್ಲಿ ಕಾಣತಾ ನೋಡಯ್ಯ. ಆ ತರುವಾಯ ಕಾಂಬ ಮೂರ್ತಿಗಳ ಪೆಸರು ಕೇಳು. ಅವ ನಂತರ ನೀ ಧ್ಯಾನ ಮಾಡ್ತೀಯಲ್ಲ, ಅವಾಗ ಈ ಮೂರ್ತಿಗಳು ಕಾಣಿಸತ್ತೆ, ಅದರ ಹೆಸರು ಹೇಳ್ತೇನೆ ಕೇಳು. ಶ್ರೀ ವಿಷ್ಣು ಅಂಬುಜ ಸಂಭವ ರುದ್ರ ನಾಮ ಇಂಬಾಗಿ ಇಪ್ಪದು ಪರಿಚ್ಛೇದ ತ್ರಯದಲ್ಲಿ ಇಲ್ಲ ಆಳವಾಗಿ ಹೇಳ್ತಾರೆ. ವಿಷ್ಣು ಅಂತ ಭಗವದ್ ರೂಪ ಕಾಣುತ್ತೆ, ಅಂಬುಜ ಸಂಭವ ಅಂದ್ರೆ ಬ್ರಹ್ಮ ಅಂತ, ರುದ್ರ ಅಂತ, ಮೂರು ಹೆಸರಿಂದ ಮೂರು ಪರಿಚ್ಛೇದಗಳಲ್ಲಿ ಅಂದ್ರೆ ಲಿಂಗ, ಅನಿರುದ್ಧ ಮತ್ತು ಸ್ಥೂಲ, ಈ ಮೂರು ಪರಿಚ್ಛೇದಗಳಲ್ಲಿ ಅಥವಾ ಸಪ್ತ ಆವರಣದಲ್ಲಿ ಪರಿಚ್ಛೇದಗಳಲ್ಲಿ ಭಗವಂತನ ಮೂರು ರೂಪ ಕಾಣುತ್ತೆ. ಇಂಬ ಆಗಿ ಇಪ್ಪದು ಪರಿಚ್ಛೇದ ತ್ರಯದಲ್ಲಿ ಅಂಬುದಿ ನಂದನೆ ಲಕುಮಿ ವಾಣಿ ಅಂಬಿಕಾ ನಾಮದಲ್ಲಿ ತತ್ತಸ್ಥಾನದೆಡೆಯ ಬೆಂಬಲವಾಗಿ ಪಾಲಿಸುತ್ತಿಪ್ಪಳು. ಆ ಒಳಗೆ ಭಗವಂತನ ಚಿಂತನೆ ಮಾಡುತ್ತಾ ಹೋದರೆ ನಮ್ಮ ಲಿಂಗ ದೇಹದಲ್ಲಿರುವ ಭಗವದ್ ರೂಪಗಳು, ಆದ ಮೇಲೆ ಸುತ್ತಿರುವ ಲಕ್ಷ್ಮೀದೇವಿಯ ಭಗವದ್ ರೂಪಗಳು, ಅಲ್ಲಿರುವ ಭಗವದ್ ರೂಪಗಳು ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ತೋರ್ತಾ ಹೋಗುತ್ತೆ. ಅಲ್ಲಿ ಆಕೆ ಲಕ್ಷ್ಮೀದೇವಿ ಹೇಗಿದ್ದಾಳೆ ಎಂದು ಹೇಳುತ್ತಾರೆ. ಅಂಬುದಿ ನಂದನೆ, ಸಮುದ್ರ ನಂದನೆ ಆಗಿರತಕ್ಕಂಥ ಲಕ್ಷ್ಮಿ, ವಾಣಿ ಅಂಬಿಕಾ ನಾಮದಲ್ಲಿ, ವಾಣಿ ಅಂಬಿಕಾ ಅಂತ ಹೆಸರಿಟ್ಟುಕೊಂಡು, ತತ್ತಸ್ಥಾನದೆಡೆಯ ಬೆಂಬಲವಾಗಿ ಪಾಲಿಸಿತುಕ್ಕಳು. ಆ ಲಿಂಗದ ಮೊದಲುಕೊಂಡು ಎಲ್ಲಾ ಕಡೆ ಆಕೆಯೇ ಆಯಾ ಸ್ಥಾನದಲ್ಲಿ ಆಯಾ ಹೆಸರಿಟ್ಟುಕೊಂಡು ಪಾಲನೆ ಮಾಡ್ತಾ ಇದ್ದಾಳೆ. ತುಂಬಿದ ಪ್ರಕೃತಿ ಗುಣ ಸಾಮ್ಯ ಪರಮಾಣುಗಳು ಎಂಬುವು ಒಂದೊಂದು ಅನಂತ ಮಿಳಿತ ಇಂಬುಗೊಂಡಿಹವು ಅವ್ಯಕ್ತದಿ ಮನ ಅಂಬಕ ಮಿಕ್ಕಾದ ದಶಕರಣ ಅಂಬರಾದಿಭೂತ ಪಂಚ ತನ್ಮಾತ್ರೆಗಳು ಎಂಬ ತತ್ವಗಳು 24. ನಮ್ಮ ಆ ಸ್ವರೂಪ ದೇಹದ ಸುತ್ತು ಇರೋ ಲಿಂಗದೇಹದಲ್ಲಿ ಮೂರು ಗುಣಗಳಿವೆ. ಆದರೆ ಮೂರು ಗುಣಗಳಲ್ಲ ಅಂತ ಹೇಳ್ತಾರೆ ಅದನ್ನ. ಏನು ಮೂರು ಗುಣಗಳು ಅಂದರೆ, ಗುಣಗಳು ಅಂದರೆ ತುಂಬಾ ವ್ಯಾಪ್ತವಾದ ರೀತಿಯಲ್ಲಿರತಕ್ಕಂಥದ್ದನ್ನ ಗುಣಗಳು ಅಂತ ಕರೀತಾರೆ. ಸೂಕ್ಷ್ಮ ಪ್ರಕೃತಿಯಲ್ಲಿರುವಂಥದ್ದು ಮೂರು ಗುಣಗಳಿಲ್ಲ, ಮೂರು ಗುಣಗಳಿಗೆ ಸಂಬಂಧಪಟ್ಟ ಅಂಶಗಳು, ಪರಮಾಣುಗಳು, ಪರಮಾಣು ಸತ್ವದ ಸತ್ವಾಂಶಗಳು, ರಜೋ ಅಂಶಗಳು, ತಮೋ ಅಂಶಗಳಿವೆ. ಆ ಅಂಶಗಳಿಂದ ತಯಾರಾದದ್ದೇ ನಮ್ಮ ಲಿಂಗದೇಹ, ಅದನ್ನೇ ಹೇಳುತ್ತಾರೆ. ತುಂಬಿದ ಪ್ರಕೃತಿ ಗುಣ ಸಾಮ್ಯ ಪರಮಾಣುಗಳು, ಪರಮಾಣುಗಳ ರೂಪದಿಂದ ಆ ಲಿಂಗದೇಹ ತುಂಬಾ ವಿಶೇಷವಾಗಿ ಲಕ್ಷ್ಮೀದೇವಿ ಕೂತಿದ್ದಾಳಯ್ಯ. ಒಂದೊಂದು ಅನಂತ ಮಿಳಿತ ಇಂಬುಗೊಂಡಿಹವು ಅವ್ಯಕ್ತದಿ, ಆ ಅವ್ಯಕ್ತ ದೇಹದಲ್ಲಿ ವಿಶೇಷವಾಗಿರತಕ್ಕಂಥ ಎಲ್ಲ ಒಂದೊಂದು ಒಂದೊಂದು ಮಿಳಿತಗೊಂಡಿಹೆ. ಮನ ಅಂಬಕ ಮಿಕ್ಕಾದ ದಶಕರಣ, ಮನ ಅಂಬಕ ಅಂದ್ರೆ ಕಣ್ಣು, ಕಣ್ಣು ಮಿಕ್ಕಾದ ದಶಕರಣ, ಅಂಬರಾದಿಭೂತ ಆಕಾಶಾದಿಭೂತ ಪಂಚತನ್ಮಾತ್ರೆಗಳು ಎಂಬ ತತ್ವಗಳು 24. ತುಂಬಿದ ಚಿತ್ತದಲ್ಲಿ ವಿಚಾರಿಸಿ ಹರುಷಾಂಬುದಿಯೊಳಗಿರು ಹಗಲಿರುಳು. ಧ್ಯಾನ ಅಂದ್ರೆ ಲಿಸ್ಟ್ ಕೊಡ್ತಾ ಇದ್ದಾರೆ. ಏನು ಧ್ಯಾನ ಅಂದ್ರೆ ಬರೀ ದೇವರು ದೇವರು ಅಂತ ಕೊಡೋದಲ್ಲ. ನಿನ್ನ ಲಿಂಗ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಈ ಸ್ಥೂಲ ದೇಹದಲ್ಲಿ ಅಲ್ಲಿರತಕ್ಕಂಥ 24 ತತ್ವಗಳು, ತತ್ವಾಭಿಮಾನಿಗಳು, ಅಲ್ಲಲ್ಲಿರುವ ಭಗವದ್ ರೂಪಗಳು ಎಲ್ಲವನ್ನೂ ಕೂಡ ಚಿಂತನೆ ಮಾಡತಾ ಮಾಡತಾ, ಅಲ್ಲಲ್ಲಿರುವ ಭಗವದ್ ರೂಪಕ್ಕೆ ಬಿಂಬ ರೂಪಕ್ಕೆ ಐಕ್ಯ ಚಿಂತನೆ ಮಾಡತಾ ಮಾಡತಾ ಬರೋದೇ ಸಾಧನೆ, ಅದೇ ಧ್ಯಾನ ಅಂದ್ರು. ಶಂಬರಾರಿ ಜನಕ ವಿಜಯ ವಿಠಲರೇಯ, ನಂಬಿದ ಭಕ್ತರಿಗೆ ನಾನಾ ಪರಿಕೊಳೆವ. ಆತನ ಸಂಕಲ್ಪ ಹೇಗಿರುತ್ತೋ ಆ ತರ ಹೊಳಿತಾ ಬರ್ತಾನಂತೆ. ನಾವು ಚಿಂತನೆ ಮಾಡುತ್ತಾ ಇದ್ದದ್ದೇ ಒಂದು ರೂಪ, ಆತ ಕಾಣೋದೇ ಬೇರೆ ರೂಪ. ಈ ಜನ್ಮದಲ್ಲಿ ಆ ಪ್ರತಿಮೆ ನೋಡೇ ಇರಲ್ಲ ನಾವು, ಈ ಜನ್ಮದಲ್ಲಿ ಅಂತಹ ಪ್ರತಿಮೆಯನ್ನು ನೋಡಿರಲ್ಲ. ಆ ಪ್ರತಿಮಾ ದರ್ಶನ ಕೊಡುತ್ತೆ. ಅದು ಯಾವಾಗಿಂದ ಅಂದ್ರೆ ನಾವು ನೋಡೇ ಇರ್ತೇವೆ. ಎಲ್ಲಿ ಯಾವುದೋ ಜನ್ಮದಲ್ಲಿ ಸಾಧನೆ ಮಾಡಿದಾಗ ಒಂದು ವೇಳೆ ನಾವು ಇಟ್ಟುಕೊಂಡ ಪ್ರತಿಮಾ ಇದ್ದಿದ್ರೆ, ಗುರುಗಳು ಕೊಟ್ಟ ಪ್ರತಿಮಾ ಇದ್ದಿದ್ರೆ ಆ ಪ್ರತಿಮಾ ತರ್ತಾನಂತ ಹೃದಯದಲ್ಲಿ. ಮುಂದೆ ಹೇಳ್ತಾರೆ, ಗುಣ ದೇಶ ಕಾಲವು ಕರ್ಮ ನಾನಾ ಜೀವ ನೆನೆಸೋದು ಅನಾದಿಯಿಂದ ಸಿದ್ಧವೆಂದು. ಆ ಧ್ಯಾನದಲ್ಲಿ ಎಲ್ಲರ ಸ್ವಭಾವ ಗುಣ, ಕಾಲ ದೇಶ ಕರ್ಮ ನಾನಾ ಜೀವ ಎಲ್ಲರನ್ನು ಕೂಡ ಅವರವರ ರೂಪದಲ್ಲಿ ಭಗವಂತನ ನೆನೀತಾ ಬರಬೇಕಂತೆ. ಅನಾದಿಯಿಂದ ಸಿದ್ಧವೆಂದು ಚಿಂತನೆ ಮಾಡಬೇಕು. ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹುಗಣನೆ ಇಲ್ಲದೆ ಬೊಮ್ಮಂಡ ಬಾಹ್ಯಾಂತರ. ಭಗವಂತ ಈ ಸಾಮರೂಪಗಳಿಂದ ಪ್ರತಿಯೊಬ್ಬರಲ್ಲಿ ನಿಂತು ಅದ್ಭುತವಾಗಿ ಕಾರ್ಯಗಳನ್ನ ಹೊರಗು ಒಳಗು ಸೂಕ್ಷ್ಮ ಸ್ಥೂಲ ಎರಡೂ ಕಾರ್ಯಗಳನ್ನ ಅಪೂರ್ವವಾಗಿ ಭಗವಂತ ಮಾಡಿಸ್ತಾ ಇದ್ದಾನೆ. ಅದು ಯಾವುದರಿಂದ ಅಂದ್ರೆ ಈ 7 ರೂಪಗಳಿಂದಲೇನೆ ಇಡೀ ಜಗತ್ತಲ್ಲಿ ವ್ಯಾಪಿಸಿ ಎಲ್ಲರಲ್ಲಿ ನಿಂತು ಎಲ್ಲಾ ಕಾರ್ಯ ಮಾಡಿಸ್ತಾ ಇದ್ದಾನೆ, ಅದನ್ನು ಹೇಳುತ್ತಾ ಇದ್ದಾರೆ. ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹು ಗಣನೆ ಇಲ್ಲದೆ ಬೊಮ್ಮಾಂಡ ಬಾಹ್ಯಾಂತರ ಕ್ಷಣ ಬಿಡದಲೇ ಸಾಮ ವಿದ್ಯವನ್ನು ಗ್ರಹಿಸಿ. ಸಾಮವಿದ್ಯವನ್ನ ಗ್ರಹಣ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸಾಮ ಪ್ರತಿಪಾದ್ಯನಾದ ಭಗವಂತನಿದ್ದಾನೆ ಎಂಬುದು ತಿಳಿದು ಕಾಲ ಕಾಲಕ್ಕೆ ಸ್ಮರಣೆ ಮಾಡುತ್ತಾ ಬರಬೇಕು. ಇನ ಮಂಡಲದಲ್ಲಿ ಉಪಾಸನೆ ಹೃದ್ವನದಲ್ಲಿ ಇದೇ ವಿಧದಲ್ಲಿ ತಿಳಿದು ಸೂರ್ಯಮಂಡಲದಲ್ಲೂ ಏಳು ರೂಪಗಳಿಂದ ನಿಂತಿದ್ದಾನೆ. ಅದು ಮೊದಲೇ ಹೇಳಿದ್ದಾರೆ ಚತುರ್ದಶಿಯಲ್ಲಿ, ಸೂರ್ಯಮಂಡಲದಲ್ಲಿ ಏಳು ರೂಪಗಳಿಂದ ಇದ್ದಾನೆ ಅಂತ. ಅದೇ ಏಳು ರೂಪಗಳು ಹೃದಯದಲ್ಲೂ ಇದ್ದಾನೆ. ಇಲ್ಲಿ ಸೂರ್ಯಮಂಡಲ ಇದೆ, ಇಲ್ಲೂ ಏಳು ರೂಪದಿಂದ ಇದ್ದಾನೆ. ಇದೇ ವಿಧದಲ್ಲಿ ತಿಳಿದು ಗುಣವಂತನಾಗು ಭವಬೀಜವ ನೀಗು, ತೃಣ ಮೊದಲಾದ ದ್ರವ್ಯದಲ್ಲಿ ಯೋಚಿಸು, ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ ಮನ ಮೆಚ್ಚ ಭಜಿಸಿ ಮಹಾತ್ಮರ ಸೇರೋ. ಗುಣಗಣ ಪೂರ್ಣನಾಗಿರತಕ್ಕಂತಹ ವಿಜಯ ವಿಠಲನ್ನ ಮನಮೆಚ್ಚ ಭಜಿಸಿ. ಯಾರು ಮೆಚ್ಕೋಬೇಕು ನಿನ್ನನ್ನ ಅಂದ್ರೆ ನಿನ್ನ ಮನಸ್ಸೇ ಮೆಚ್ಕೋಬೇಕು ನೋಡಿ. ನಿನ್ನ ಮನಸ್ಸೇ ನಿನ್ನನ್ನು ಮೆಚ್ಕೋಬೇಕು ಅಂದರೆ ಭಗವಂತನ ಇಷ್ಟು ರೀತಿಯಲ್ಲಿ ವಿಶೇಷ ಮಾಡ್ತಾ ಇದ್ದೇನೆ ಅಂದ್ರೆ ಇನ್ನೊಬ್ಬರ ಎಚ್ಚರ ಇಲ್ಲದೆ ಕೇವಲ ದೇವರ ಪ್ರೀತಿಗಾಗಿ ಆ ಸರ್ಕಲ್ ಅಲ್ಲಿ ಬಿದ್ಬಿಡ್ಬೇಕು. ಕೇವಲ ದೇವರ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ ಎಂಬುದು ನಮಗೆ ಗೊತ್ತಾಗುತ್ತೆ. ಹಾ, ಅದನ್ನು ಹೇಳ್ತಾ ಇದ್ದಾರೆ. ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ ಮನ ಮೆಚ್ಚ ಭಜಿಸಿ ಮಹಾತ್ಮರ ಸೇರೋ. ಅಂಥ ಮಹಾತ್ಮರನ್ನ ಸೇರಿದರೆ ಇಂಥ ರೀತಿಯಲ್ಲಿ ನಮಗೆ ಒಳಗೆ ಚಿಂತನೆ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದೆಲ್ಲ ಬರೀ ಕೇಳಿಬಿಡೋದಾಗತ್ತಷ್ಟೇ ಹೊರತು ಇನ್ನೊಂದಿಲ್ಲ. ಅಂದ್ರೆ ಮತ್ತೆ ಯಾಕೆ ಹೇಳ್ತೀನಿ ನಮಗೆ ಅಂತ ಹೇಳಿದರೆ, ಸಿಲೆಬಸ್ ಇಷ್ಟಿದೆ, ದೊಡ್ಡವರು ಬರ್ತಾರೆ, ದೊಡ್ಡವರ ಕರುಣೆಯಿಂದ ಒಳಗೆ ಒಂದೊಂದು ಪೊರೆ ಬಿಡ್ತಾ ಹೋಗುತ್ತೆ, ಅರ್ಥ ಆಗುತ್ತೆ. ಒಂದೆರಡು ಮೂರು ನಾಲ್ಕು ಮುಂದೆ ಐದು ಆರು ಏಳು ಎಂಟು ಆನಂದನ, ಹತ್ತು ಹನ್ನೊಂದು ಹನ್ನೆರಡು ಇಂತೆಂದು ಈ ಪರಿ ಇಪ್ಪತ್ತೆರಡರ ಪರ್ಯಂತ ಸುನಂದದಿಂದಲೇ ಎಣಿಸಿ ಸಮೋಪಾಸನೆ ಮಾಡು. ಏನೋ ಲೆಕ್ಕ ಹೇಳ್ತಾ ಹೋಗ್ತಾರೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಹಾ, ಅಂದರೆ ಈ ಭಗವಂತನ ರೂಪಗಳು ಎಷ್ಟೆಷ್ಟು ಬರ್ತಾ ಇವೆ ಅಂದ್ರೆ ಇಪ್ಪತ್ತೆರಡರ ಪರ್ಯಂತ ಅಂದ್ರು. ಏಳು ಸಾಮರೂಪಗಳು, ಎಂಟು ವಿಶ್ವಾದಿ ರೂಪಗಳು, ವಿಶ್ವ ತೈಯಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ. ಎಂಟು ಪ್ಲಸ್ ಏಳು ಎಷ್ಟಾಯಿತು? ಹದಿನೈದು. ಇನ್ನೆಷ್ಟು ಉಳಿತು? ಇಪ್ಪತ್ತೆರಡರಲ್ಲಿ ಏಳು. ಅದಕ್ಕೆ ಈ ಸಾಮೋಪಾಸನೆಯನ್ನ ಎರಡೆರಡು ರೀತಿಯಲ್ಲಿ, ಹೊರಗೊಂದು ರೀತಿಯಲ್ಲಿ ಒಳಗೊಂದು ರೀತಿಯಲ್ಲಿ ಹದಿನಾಲ್ಕು ರೂಪಗಳಾಯಿತು, ಮತ್ತು ವಿಶ್ವಾದಿ ರೂಪಗಳು, ಇವೇ ವಿಶ್ವಾದಿ ರೂಪಗಳಿಂದ ನಿಂತಿವೆ ಅಂತ. ಇಪ್ಪತ್ತೆರಡರ ಪರ್ಯಂತ ಸುನಂದದಲ್ಲಿ ಎನಿಸಿ, ಆನಂದದಿಂದಲೇ ಎನಿಸಿ ಸಾಮೋಪಾಸನೆ ಮಾಡು. ಕುಂದದಲೆ ಕೇಶವಾದಿ ಮತ್ಸ್ಯಾದಿ ವಾಸುದೇವ ವಂದಿಸಿ ಇನಿತು ನಿತ್ಯ ಕೊಂಡಾಡಿ, ಕಂಡಲ್ಲಿ ನಿಂದಲ್ಲಿ ಧ್ಯಾನ ಮಾಡು ಸ್ಮರಿಸು ವಿವೇಕನಾಗಿ. ಎಲ್ಲಿ ನಿತ್ಯ ನಿಂದಲ್ಲಿ ಕಂಡಲ್ಲಿ ಕೊಂಡಾಡಿ ಎಲ್ಲೆಲ್ಲಿ ಓಡಾಡ್ತೀಯೋ ಅಲ್ಲೆಲ್ಲ ಕೂಡ ಭಗವಂತನ ಈ ತರ ಚಿಂತನೆ ಮಾಡ್ತಾ ಹೋಗ್ಬಿಡಯ್ಯ. ಧ್ಯಾನ ಮಾಡು, ಸ್ಮರಣೆ ಮಾಡು, ವಿವೇಕವಂತನಾಗಿ. ಅಂದರೆ ಸ್ವಲ್ಪ ಎಚ್ಚರ ಇರಲಿ, ಯಾಕಂದ್ರೆ ಯಾವಾಗಾದರೂ ಹೋಗಬಹುದು ಈ ಶರೀರ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡು ಹೋಗ್ಬೇಕು ಅಂತಿದ್ರೆ ಬೇಗ ಬೇಗ ಮಾಡ್ತೀವಿ. ಆ ಸಾವನ್ನೇ ಮರೆತು ಹೋಗ್ಬಿಟ್ರೆ ಕ್ಯಾಜುವಲ್ ಆಗುತ್ತೆ ಜೀವನ ಇಡೀ. ಕ್ಯಾಜುವಲ್ ಆಗುತ್ತೆ. ಎಷ್ಟು ಕ್ಯಾಜುವಲ್ ಆಗಿಬಿಡ್ತೀವಿ ಅಂದ್ರೆ ಬೇಡದ್ದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ ನಮಗೆ. ಬಹಳ ಬ್ಯುಸಿ ಆಗಿಬಿಡ್ತೀವಿ ಅದರಲ್ಲಿ, ಬೇಕಾದಿದೇ ಬಿಟ್ಬಿಡ್ತೀವಿ. ಕೊನೆಗೆ ಎಲ್ಲ ಬ್ಯುಸಿ ಅವೆಲ್ಲ ಹಾಗೇ ಇರುತ್ತೆ, ಇಲ್ಲಿ ನಾವು ಮಾತ್ರ ಹೋಗ್ಬಿಟ್ಟಿರ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ. ಎಂದೆಂದಿಗೆ ಕೇಳು ಪಾಪ ಲೇಪವೇ ಇಲ್ಲ, ಬಂಧನ ಪರಿಹಾರ ಭಕುತಿ ಮಾತುರ ಮಾಡು. ಅದಕ್ಕೆ ಹೇಳ್ತಾರೆ ಬಂಧನ ಪರಿಹಾರ ಆಗುತ್ತೆ, ಪಾಪವೇ ಲೇಪ ಇಲ್ಲ, ಭಕುತಿ ಮಾತುರ ಮಾಡು. ಅಂದ್ರೆ ಇನ್ನೇನು ಕೇಳಬೇಡ ಅಂತ ಅರ್ಥ. ದೇವರಲ್ಲಿ ಭಕ್ತಿ ಮಾತ್ರ ಮಾಡು. ನಂದ ಮೂರುತಿ ನಮ್ಮ ವಿಜಯ ವಿಠಲರೇಯ, ಬಂದು ಹೃತ್ಕಮಲದಲ್ಲಿ ಸುಲಿದಾಡುವ ನಲಿದು. ಭಗವಂತ ಆನಂದದಿಂದ ನರ್ತನೆ ಮಾಡುತ್ತಾ ನಮಗೆ ದರ್ಶನ ಕೊಡ್ತಾ ಹೋಗ್ತಾನೆ. ಇದನ್ನು ಮಾಡಿ ಸಕಲ ಬಗೆಯಿಂದ ಸಾಮವಂತನಾಗು, ರುಕ್ಮಿಣಿ ಪತಿ ವಿಜಯ ವಿಠಲನ್ನ ಸ್ಮರಿಸು. ಸಾಮೋಪಾಸನೆ ಇನ್ನ ತುಂಬಾ ಇದೆ, ತುಂಬಾ 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 ವಿಶೇಷವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತು ಇನ್ನೊಂದು ಸಲ ನೋಡ್ತಾ ಬರೋಣ. ಸಾಮೋಪಾಸನೆ ಬಗ್ಗೆ ಒಂದು ಹತ್ತಾರು ಸುಳಾದಿಗಳಿವೆ, ಅದರಲ್ಲಿ ಒಂದೊಂದು ಹೇಗೆ ಯಾವ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡುತ್ತಾರೆ.
ಇಲ್ಲಿ ಸಾಮೋಪಾಸನೆ ಹೊರಗಡೆ ಹೆಂಗೆ ಕಾಲದ ಒಂದು ವ್ಯತ್ಯಾಸದಲ್ಲಿ, ಒಳಗಡೆ ಹೆಂಗೆ ಕಾಲದ ವ್ಯತ್ಯಾಸ ಅಲ್ಲೂ ಇರುತ್ತೆ.
ಒಳಗಡೆ ಹೃದಯ ಕಮಲ, ಹೃದಯ ಕಮಲದಲ್ಲಿ ಸೂರ್ಯಮಂಡಲ, ಸೂರ್ಯಮಂಡಲದಲ್ಲಿ ಏಳು ರೂಪಗಳಿರುತ್ತೆ.
ಅಲ್ಲೂ ಕಾಲ ವ್ಯತ್ಯಾಸಗಳಾಗ್ತಾ ಇರುತ್ತೆ.
ಅಲ್ಲೂ ಈ ಕಾಲವೇ ಅಲ್ಲಿ ಕಾಣ್ತಾ ಇರುತ್ತೆ, ಇದೇ ಕಾಲ ಅಲ್ಲೂ ಇದೇ ಸೇಮ್ ಕಾಲ ಬರ್ತಾ ಇರುತ್ತೆ. ಸೂರ್ಯ ಮಂಡಲದಲ್ಲಿ ಏಳು ರೂಪಗಳಿವೆ, ಆ ರೂಪಗಳು ಏಳು ಕಾಲದಲ್ಲಿ ಏಳು ಪ್ರಾಣಿಗಳ ನಿಯಾಮಕಗಳು, ಹೌದಲ್ವಾ? ಅದೇ ಸೂರ್ಯಮಂಡಲದ ರೂಪಗಳು ಇಲ್ಲೇ ಕೂತಿವೆ, ಹೊರಗೂ ಒಳಗೂ ನಿಯಾಮಕ ರೂಪಗಳಿವೆ. ನಮ್ಮೊಳಗೂ 14 ಲೋಕಗಳಿವೆ ಅಲ್ಲ, 14 ಲೋಕದಲ್ಲಿ ಯಾರ್ಯಾರನ್ನ ಕಂಟ್ರೋಲ್ ಮಾಡೋ ಎಲ್ಲರೂ ಇದ್ದೇ ಇದ್ದಾರೆ, ಅವರನ್ನೆಲ್ಲ ಭಗವಂತ ಮಾಡ್ತಾರೆ. ಮುಂದೆ ಹೇಳುತ್ತಾರೆ,
ಹಿಂಕಾರ ರೂಪ ಪರಮಾತ್ಮ ಅದಿರುತ್ತೆ, ಪ್ಲಸ್ ಪ್ರಸ್ತಾವ ಇರುತ್ತೆ, ಬೆಳಿಗ್ಗೆ ಕತ್ತಲೆ ಇರುತ್ತೆ, ಆಮೇಲೆ ಪ್ರಸ್ತಾವ ಉದಯಿಸುವ ಸೂರ್ಯ ಇರುತ್ತೆ, ಅದೇ ಹೇಗೆ ಚಿತ್ರ ನನಗೆ ಸ್ವಲ್ಪ ಡೌಟ್ ಇದೆ. ಹೇಗೆ ಅರ್ಥ ಮಾಡ್ಕೋಬೇಕು ಒಳಗಡೆ?
ಅಲ್ಲ, ನಾನು ಹೇಳಕ್ ಒಂದು ಒಂದರ್ಥ ಮಾಡಿಕೊಂಡ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಈ ಏಳು ರೂಪಗಳೇ ಹೊರಗೆ ಸೂರ್ಯಮಂಡಲದಲ್ಲಿದ್ದು ಏಳು ಜೀವಿಯನ್ನ ಕಂಟ್ರೋಲ್ ಮಾಡ್ತಾ ಇವೆ ಅಂದ್ರೆ ಅಲ್ಲಿಗೆ ಒಂದು ಡೌಟ್ ಕ್ಲಾರಿಫೈ ಆಯ್ತು. ಒಳಗೆ ಹೇಗೆ ಎಂಬುದು ಹೋಗ್ಬಿಡ, ಈ ಏಳು ರೂಪಗಳೇ ಅಲ್ಲಿ ಇದ್ದು ಹೊರಗಡೆ ಕಂಟ್ರೋಲ್ ಮಾಡ್ತಾ ಇವೆ, ಒಳಗಡೆ ಏಳು ಧಾತುಗಳಲ್ಲಿದ್ದು ಎಲ್ಲರನ್ನ ನಿಯಮನ ಮಾಡುತ್ತಾ ಇವೆ, 14 ಲೋಕದಲ್ಲಿದ್ದ ಸಕಲರನ್ನ ನಿಯಮನ ಮಾಡುತ್ತಾ ಇವೆ. ನಮ್ಮೊಳಗೆ ಯಾರ್ಯಾರು 14 ಲೋಕದಲ್ಲಿದ್ದಾರೆ ಎಲ್ಲರನ್ನ ನಿಯಮನ ಮಾಡುತ್ತಾ ಇವೆ. ಅಲ್ಲಿ ಪಕ್ಷಿಗಳು ಪಶುಗಳು ಬಂದಿಲ್ಲಲ್ಲ ಅಂತ ಪ್ರಶ್ನೆ. ಪಕ್ಷಿಗಳು ಪಶುಗಳ ರೂಪದಲ್ಲಿ ದೇವತೆಗಳೇ ಇರ್ತಾರೆ, ಎಲ್ಲ ಕಡೆ ನಿಂತಿರ್ತಾರೆ ಭಗವಂತನನ್ನ. ಯಾಕಪ್ಪ ಹೀಗೆ ಅಂತ ಹೇಳ್ತೀರಾ? ನಮ್ಮ ವೆಂಕಟಾಚಲ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಅಲ್ಲಿ ಪಿತರಹ ಪಕ್ಷಿಗಣ ಸರ್ವೇ ಅಂತ ಹೇಳುತ್ತಾರೆ. ಭಗವಂತನ ಆಶ್ರಯ ಮಾಡಲಿಕ್ಕೆ ಎಲ್ಲರೂ ಬಂದಿರ್ತಾರೆ, ಆಯಾ ರೀತಿಯಲ್ಲಿ ಅವನ್ನ ಭಗವಂತ ನಿಯಮನ ಮಾಡುತ್ತಾನೆ. ಸರಿ, ಇಷ್ಟೆಲ್ಲ ಹೇಳಿದ್ದೀರಾ, ನಮಗೆ ಮಿನಿಮಮ್ ಧ್ಯಾನ ಅಂಬುದು ಗೊತ್ತಿಲ್ಲ, ಮಿನಿಮಮ್ ಬೇಸಿಕ್ಕೇ ಗೊತ್ತಿಲ್ಲ. ನೀವು ಹೈ ಲೆವೆಲ್ಗೆ ಹೋಗ್ಬಿಟ್ರಿ ಸಾಮೋಪಾಸನೆಗೆ, ಮತ್ತೆ ಹೈ ಲೆವೆಲ್ ಆಯ್ತಲ್ಲ, ಮಿನಿಮಮ್ ಬೇಸಿಕ್ ಲೆವೆಲ್ ಧ್ಯಾನ ನಮಗೆ ಹೇಳ್ಕೊಡ್ಬೇಕಲ್ಲ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಅದು ನಾನಲ್ಲ, ಅವರೇ ಹೇಳ್ಕೊಡ್ತಾರೆ. ಔಷಧ ಅದೇ ವಿಶೇಷ ಬರ್ತಾ ಇದೆ. ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಕೇಳಿ. ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಅಂದರೆ ಮಾನ ಅಂದರೆ ಪ್ರಮಾಣ ಅಂದರೆ ಆಚಾರರ ಶಾಸ್ತ್ರ. ಮಾನ್ಯವಂತರು ಅಂದರೆ ಆಚಾರರ ಶಾಸ್ತ್ರ ಹಿಡಿದು ಧ್ಯಾನ ಮಾಡಬೇಕು ಅಂತ ಚಿಂತನೆ ಮಾಡತಕ್ಕಂಥವರೆಲ್ಲ ಮಾನ್ಯವಂತರು ನೀವೆಲ್ಲ. ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಕೇಳಿ ತಾಮಸ ಭಕ್ತ ಜನಕ್ಕೆ ಪೇಳಸಲ್ಲ. ನೋಡಿ, ತಾಮಸ ಜನಕ್ಕೆ ಅಂತ ಹೇಳಿಲ್ಲ ಇಲ್ಲಿ, ತಾಮಸ ಭಕ್ತ ಜನಕ್ಕೆ ಪೇಳಸಲ್ಲ ಅಂದ್ರು. ಭಕ್ತರಲ್ಲೂ ತಾಮಸ ಭಕ್ತರು ಅಂತಿದ್ದಾರೆ. ತಾಮಸ ಭಕ್ತರು ಅಂತ ಹೇಳಿದರೆ ದೇವರಲ್ಲಿ ಭಕ್ತಿ ಮಾಡುತ್ತಾರೆ, ಉದ್ದೇಶವೇ ಬೇರೆ, ಉದ್ದೇಶವೇ ಬೇರೆ. ತಾಮಸ ಗುಣ ಪ್ರಧಾನ, ಅವರು ಹಾಳಾಗಿ ಹೋಗ್ಲಿ ಅದಕ್ಕೆ ಪೂಜೆ ಮಾಡುತ್ತಾರೆ, ದೇವರಲ್ಲಿ ಭಕ್ತಿ ಮಾಡುತ್ತಾರೆ. ವಿಶೇಷ ನಮ್ಗಿಂತ ಜಾಸ್ತಿ ಮಾಡುತ್ತಾರೆ. ಇನ್ನ ದೇವರ ದೇವಸ್ಥಾನ ಬೀಗ ಹಾಕಿದ್ರೆ ದೂರದಿಂದ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ, ಅವರು ಪ್ರಾಕಾರಕ್ಕೆ ನಮಸ್ಕಾರ ಮಾಡ್ತಾ ಕೂತಿರ್ತಾರ, ಅಷ್ಟು ದೀಕ್ಷ ಇನ್ನೊಬ್ರು ಹಾಳಾಗಬೇಕು ಅಂತ ಹೇಳಿ. ಅದಕ್ಕೆ ತಾಮಸ ಭಕ್ತ ಜನರು ಅಂದ್ರೆ ನಾನಾ ರೀತಿ ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ ತಮೋ ಗುಣ ಪ್ರಧಾನವಾಗಿರುತ್ತೆ ಅಲ್ಲಿ. ಸ್ವಾಮಿ ಭೃತ್ಯ ನಾಯ ಬಲ್ಲ ತಾತ್ವಿಕರಿಗೆ ಈ ಮಹಾಮಹಿಮೆಯ ತಿಳಿವದು. ಅಂದ್ರೆ ಸ್ವಾಮಿ ಭೃತ್ಯ ನಾಯ ಬಲ್ಲ ತಾತ್ವಿಕರಿಗೆ ಅಂದ್ರೆ ತಾತ್ವಿಕರು ಅಂದ್ರೆ ತಾತ್ವಿಕ ದೇವತೆಗಳು ಅಂತ ಇಲ್ಲಿ ಹೇಳ್ತಾ ಇಲ್ಲ, ತತ್ವವನ್ನ ಅರಿತವರು, ಸ್ವಾಮಿ ಭೃತ್ಯ ನಾಯವನ್ನ ಅರತಂಥವರು. ಏನದು ಭಗವಂತ ಸ್ವಾಮಿ ನಾನು ಭೃತ್ಯ ಅಂತ ಯಾರು ಚೆನ್ನಾಗಿ ತಿಳಿದಿರುತ್ತಾರೆ ಅವರಿಗೆ ಈ ಮಹಾಮಹಿಮೆಯ ತಿಳಿವುದು ಅಂದ್ರೆ ತಿಳಿಸುವುದು. ಕಾಮ ಕ್ರೋಧಗಳಿದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ. ಅಂದರೆ ಕಾಮಕ್ರೋಧಗಳನ್ನ ಪೂರ್ಣ ಕಳಿಬೇಕು, ಆಗಿಲ್ಲ ಎಷ್ಟಾದ್ರಷ್ಟು ಕಳೆದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ. ಆ ಭಗವಂತನ ಚೂರು ಕಥಾ ಕೇಳೋ ಕಾಲಕ್ಕೇನೆ ಚೂರು ಸುಖ ಬರೋದು, ನಂತರ ಭಗವಂತನ ನೆನಪು ಬಂದ ಕಾಲಕ್ಕೆಲ್ಲ ಸುಖ ಬರೋದು ಆಗ್ತಾ ಇದ್ರೆ ಇನ್ನ ಇವನ ಧ್ಯಾನ ಮಾಡಿದ್ರೆ ಸುಖ ಬಂದೇ ಬರುತ್ತೆ. ದೊಡ್ಡವರು ಹೇಳಿದ್ದು ಸತ್ಯ ಎಂಬುದು ಗ್ರಹಣ ಮಾಡಿ ಅದು ಗ್ರಹಿಸಿ ಅದಕ್ಕೇನು ಮಾಡಬೇಕು ಹೇಳ್ತಾರೆ. ನೇಮವಾದ ಭೋಜನ ನಿದ್ರಾ ನಾನಾ ವ್ಯಾಪಾರ ಭೂಮಿ ಒಳಗೆ ನಿರ್ಭಯವೇ ಸರಿ ಕೋಮಲನಾಗಿ ಮಾಡಿ ಸ್ವಧರ್ಮ ಬಿಡದಲೇ. ತಮ್ಮ ಧರ್ಮವನ್ನ ಬಿಡಬಾರದಂತೆ, ಅರ್ಥ ನಮ್ಮ ಧರ್ಮ ಬಿಡಬಾರದು, ಇನ್ನೊಬ್ಬರ ಧರ್ಮ ಮಾಡಬಾರದು ಅಂತ ಅರ್ಥ. ನಮ್ಮ ಧರ್ಮ ಬಿಡಬಾರದು ಅಂತ ಅರ್ಥ, ಇನ್ನೊಬ್ಬರ ಧರ್ಮ ಮಾಡಬಾರದು ಅಂತ ಅರ್ಥ. ನಮ್ಮ ಧರ್ಮ ಬಿಡೋದು ಅಂದ್ರೆ ಬ್ರಾಹ್ಮಣರಾಗಿ ನಾವು ಮಾಡಬೇಕಾಗಿದ್ದನ್ನ ಬಿಡೋದು, ಇನ್ನೊಬ್ಬರದು ಮಾಡಬಾರದು ಅಂತ ಹೇಳಿದರೆ ಸ್ಪಷ್ಟ ಹೇಳ್ತಾರೆ ಇನ್ನೊಬ್ಬರ ಕಳಗೆ ಕೆಲಸ ಮಾಡುವುದು ಬ್ರಾಹ್ಮಣ ಧರ್ಮ ಅಲ್ಲ. ಹೇಳ್ತಾರೆ ಕಲಿಕಾಲದಲ್ಲೂ ಕೂಡ ನಿಷೇಧ ಮಾಡಿದ್ದು ಯಾವುದನ್ನ ಅಂದ್ರೆ ಶ್ವವೃತ್ತಿ. ಶ್ವವೃತ್ತಿ ಅಂದು ಯಾಕೆ ಹೇಳ್ತಾರೆ, ನಾನು ಅವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ, ನಾನು ಮಾಡಿದ್ದವನೆ ಬಿಟ್ಟು ಬಂದವ. ಶ್ವ ಅಂತ ಹೇಳಿದ್ರೆ ಶ್ವಾನ, ನಾಯಿ, ನಾಯಿಯ ವೃತ್ತಿ ಅಂದ್ರೆ ಯಾರೋ ಕಳಗೆ ಇದ್ದು ಅವ್ರು ಬಿಸಾಡಿದ್ದು ತಿಂದು ಬರುತ್ತಾ ಇರುತ್ತೆ. ಹೌದು, ಅದಕ್ಕೆ ಸುಮ್ಮನೆ ಹಾಕಲ್ಲ, ಮನೆ ಕಾದುಕೊಂಡಿದ್ದಕ್ಕೆ ಮನೆ ಕಾದುಕೊಂಡಿರಬೇಕು, ಅವನು ಬಂದಾಗ ಬಾಲ ಅಲ್ಲಾಡಿಸ್ತಾ ಇರಬೇಕು, ಅಂಥ ಕಾಲಕ್ಕೆ ಚೂರು ಬಿಸಾಡತಾನವ. ಹೌದಾ, ಇದೇ ತರ ಇನ್ನೊಬ್ಬರ ಕಾಲು ಹಿಡಿದು ಬದುಕಲಿಕ್ಕೆ ಅವರ ಹತ್ರ ಹೋಗಿ ಅವರು ಕೆಲಸ ಎಲ್ಲ ಮಾಡಿ ಬೆಳಿಗ್ಗೆದ್ದು ಬಾಲ ಅಲ್ಲಾಡಿಸಿದಂತೆ ಸಲ್ಯೂಟ್ ಎಲ್ಲ ಮಾಡಿ ಅವನಿಗೆ ಗುಡ್ ಮಾರ್ನಿಂಗ್ ಬ್ಯಾಡ್ ಮಾರ್ನಿಂಗ್ ಎಲ್ಲ ಹೇಳಿ ಇಷ್ಟೆಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಲ್ಲ, ಇದು ಕಲಿಯುಗದಲ್ಲೂ ಕೂಡ ಬ್ರಾಹ್ಮಣನಿಗೆ ವಿಹಿತವಲ್ಲ ಅಂತ ಹೇಳಿಬಿಡ್ತಾರೆ. ಆ ವೃತ್ತಿಯಿಂದ ಸಂಪಾದನೆ ಮಾಡಿದ್ರೆ ಬಹಳ ನೀಚ, ಇನ್ನು ಆ ದುಡ್ಡು ಯಾವುದಕ್ಕೆ ಕೆಲಸಕ್ಕೆ ಬರಲ್ಲ ಅಂತಾರೆ. ನಮ್ ಬರೋದೇ ಅದು, ಏನ್ ಮಾಡೋಣ ಹೇಳ್ತಾ ಇದ್ದಾರೆ. ಸರಿ, ಅದಕ್ಕೆ ಗುರುಗಳನ್ನ ಕೇಳ್ಕೋಬೇಕಷ್ಟೆ ಇನ್ನ. ಆದರೆ ನಾನು ಇಷ್ಟು ಹೇಳಿ ಕಾರಣ ಏನು ಅಂದರೆ, ಹೌದು ಮಾಡಬಾರದ್ದೇ, ಮಾಡ್ತಾ ಇದ್ದೀವಿ, ಬೇರೆ ಗತಿ ಇಲ್ಲ, ಮಾಡ್ತಾ ಇದ್ದೀವಿ, ಅದಕ್ಕೆ ದೇವರಲ್ಲಿ ಅಪ್ಪ ಬಿಡಿಸೋ, ಉದ್ಧಾರ ಮಾಡಪ್ಪ ಅಂತ ಕೇಳಿಕೊಂಡ್ರೆ ಅಡ್ಡಿ ಇಲ್ಲ. ಕೆಲವರಲ್ಲಿ ಚೂರು ಪರಾಕಾಷ್ಠೆ ಹೋಗಿರುತ್ತೆ, ನೀವೇನ್ರಿ ವೈದಿಕ ವೃತ್ತಿ ಅವೆಲ್ಲ ಏನ್ ಬೇಡ, ಫಸ್ಟ್ ಕ್ಲಾಸ್ ಆಗಿದ್ದೀವಿ ನೋಡ್ರಿ, ನಾವಿದ್ದಂಗಿರ್ಬೇಕು ನೋಡ್ರಿ, ನಾವು ಒಂದೋ ಎರಡೋ ಮೂರೋ ನಾಲ್ಕೋ ಐದೋ ಆರೋ ಲಕ್ಷಗಳು ಬರುತ್ತೆ ನಮಗೆ, ನಿಮಗೆ ಭಿಕ್ಷಾ ಬೇಡ್ತೀರಾ, ಯಾಕ್ರಿ ನಿಮ್ಮ ವೈದಿಕ ವೃತ್ತಿ ವೇಸ್ಟ್. ಈ ತರ ಕಾನ್ಸೆಪ್ಟ್ ಬರ್ತಾ ಬರುತ್ತೆ. ಅವಾಗ ವಿಜಯದಾಸರು ಝಾಡಿಸ್ತಾರ, ನಿಮ್ ಬದುಕಿ ಹಾಗೆ ಏನ್ ಬದುಕ್ತಾ ಇದೀಯ, ಬದುಕಿದ್ದಕ್ಕೆ ಈ ತರ ಬದುಕಿದ್ದಕ್ಕೆ ದೇವರ ಪಾದದ ಮುಂದೆ ಅಯ್ಯೋ ಅಂತ ಕುದಿಯೋದು ಬಿಟ್ಟು ನಾನಿನ್ನ ಬಹಳ ಚೆನ್ನಾಗಿ ಬದುಕ್ತಾ ಇದ್ದೀನಿ ಅಂತ ಗರ್ವ ಪಡ್ತೀಯ ನೀನು, ಆ ರೀತಿಯಲ್ಲಿ ಝಾಡಿಸಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಸ್ವಧರ್ಮ ಬಿಡದಲೆ ನೇಮವಾದ ಭೋಜನ ಅಂದ್ರೆ ಫಸ್ಟ್ ನಿದ್ರೆ ಹೇಳಿಲ್ಲ, ನೇಮವಾದ ಭೋಜನ ನೋಡಿ, ಅದು ನಿಮಗೂ ಇಲ್ಲ ನಮಗೂ ಇಲ್ಲ, ನಿಮಗಾದ್ರೂ ಇರುತ್ತೇನು ಸ್ವಲ್ಪ ನೇಮವಾದ ಭೋಜನ, ನಮಗಿರೇ ಇಲ್ಲ ಆಚಾರಗಳು ಅಂತ ಹೇಳಿದ್ರೆ ಇವತ್ತು ಏಳು ಗಂಟೆಗೆ ಆಗತ್ತೆ, ಮಧ್ಯಾಹ್ನ ಹನ್ನೊಂದು ಗಂಟೆ ಆಗತ್ತೆ, ಇಲ್ಲ ಮೂರು ಗಂಟೆ ಆಗತ್ತೆ, ಆರು ಗಂಟೆಗೂ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೇಮವಾದ ಭೋಜನ ಇರಬೇಕು, ಇಲ್ಲದಂಗಿದ್ರೆ ನಮ್ಮ ಶರೀರ ನಮ್ಮ ಮಾತು ಕೇಳೋದೇ ಇಲ್ಲ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಏನೂ ಅನುಕೂಲ ಆಗಲ್ಲ. ನೇಮವಾದ ಭೋಜನ, ನೇಮವಾದ ನಿದ್ರಾ, ನಿದ್ರೆ ಕೂಡ ನೇಮವಾಗಿರಬೇಕು. ಸ್ವಲ್ಪ ನೇಮವಾಗಿ ಪಾಲನೆ ಮಾಡ್ತೀವಿ, ಸ್ವಲ್ಪ ಎಷ್ಟು 8 hours 10 hours ಕಾನ್ಫಿಡೆಂಟ್ ಆಗಿಟ್ಟು ಅಂದ್ರೆ ನೇಮವಾದ ನಿದ್ರಾ ಅಂದ್ರೆ ಶರೀರಕ್ಕೆ ಎಷ್ಟು ನಿದ್ರೆ ಬೇಕೋ ಅಷ್ಟೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸರಿಯಾಗಿ ಶಾಸ್ತ್ರ ಹೇಳೋದು 4 hours. ಶಾಸ್ತ್ರ ಹೇಳೋದು ಸರಿಯಾದ ನಿದ್ದೆ, ಚೆನ್ನಾಗಿ ನಿದ್ದೆ ಬರಬೇಕಾ, ಒಳ್ಳೆ ಶರೀರ ಆಕ್ಟಿವ್ ಆಗಿರಬೇಕಾ, 4 hours ಇಸ್ ಎನಫ್ ಅಂತ. ಅಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಪ್ರಪೋರ್ಷನ್ಸ್ ಎಲ್ಲ ಇವೆ, ಆ ಪ್ರಪೋರ್ಷನ್ಸ್ ನ ಕಟ್ ಮಾಡ್ಕೊಂತ ಹೋಗ್ತೀವಿ, ಆದ್ರಿಂದ ನಿದ್ದೆ ಜಾಸ್ತಿ ಆಗುತ್ತೆ ನಮಗೆ. ಏನು ಪ್ರಪೋರ್ಷನ್? ಊಟ ನಿದ್ದೆ 4 hours ಸಾಕು ಅಂದ್ರೆ ತಕ್ಕಂತೆ ಊಟ ಮಾಡು ಅಂತ ಅರ್ಥ. ಬೆಳಗ್ಗಿನ ಊಟ ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದರೆ ಕೂಡಲೇ ನಿದ್ದೆ ಬರುತ್ತೆ ಮಧ್ಯಾಹ್ನದತ್ತು, ಹೌದಾ ಅಲ್ವಾ? ಅದೇ ಅರ್ಧ ಹೊಟ್ಟೆ ಊಟ ಮಾಡಿದರೆ ನಿದ್ದೆ ಬರೋದೇ ಇಲ್ಲ, ಎಚ್ಚೊತ್ತೇ ಇರ್ತೇವೆ ನಾವು. ಯಾವತ್ತಾದ್ರೂ ಅಡಿಗೆ ಸರಿ ಇಲ್ಲ, ಯಾವುದೋ ಒಂದು ನೆಪದಿಂದ ಅಥವಾ ಯಾವ ಸಿಟ್ಟು ಬಂದೋ ಏನೋ ಒಂದು ಚೂರೇ ಊಟ ಮಾಡಿರ್ತೀವಲ್ಲ, ಅವತ್ತು ನಿದ್ದೆ ಬರೋದೇ ಇಲ್ಲ, ಹಾಗೆ ಉರುಳಾಡ್ತಾ ಇರ್ತೀವಿ. ಮಧ್ಯಾಹ್ನ ರೆಸ್ಟ್ ಅಂದ್ರೆ ರೆಸ್ಟ್ ಎದ್ದು ಕೊಟ್ಕೊಂತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಸ್ವಾಮಿಗಳು ನೋಡಿದಾಗ, ನಮ್ಮ ಸ್ವಾಮಿ ನಾವು ನೋಡಿರ್ತೀರಿ, ಅದರಿಂದ ನಾವು ಅವ್ರ ಕುರಿತು ಹೇಳ್ತಾ ಇದ್ದೇನೆ. ಅದಮಾನ ಸ್ವಾಮಿ ಹತ್ರ ನೋಡಿದ್ರೆ ಏನು ನಾವೆಲ್ಲ ಈ ಇಷ್ಟು ಉದ್ದಕ್ಕೆ ಹೇಳಿ ಅವ್ರ ಊಟಕ್ಕೆ ಕೂತ್ಕಾಲಕ್ಕೆ ಎಲ್ಲ ಶ್ಲೋಕಗಳು ಹೇಳಬೇಕು. ಶಿಷ್ಯರು ಬಂದು ಆ ಶಿಷ್ಯರೆಲ್ಲ ಶ್ಲೋಕಗಳು ಹೇಳಿ 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 ಒಂದು 20 ನಿಮಿಷ ಹೇಳಿದ ಮೇಲೆ ಕೂಡಿಸಿ ನಾವು ಕೃಷ್ಣಾರ್ಪಣ ಬರೋ ಹಿಂಗೆ ಬರೋಟೊತ್ತಿಗೆ ಅವ್ರ ಕೈ ತೊಳ್ಳಿಕ್ಕೆ ಬಂದಿರ್ತಾರೆ. ಹಲಿಮಾರ ಸ್ವಾಮಿಗಳು ಅಷ್ಟೇ ಸರಳನ್ನು ಬಂದ್ಬಿಟ್ಟಿರ್ತಾರೆ, ತಿಂಬೋದೇ ಸ್ವಲ್ಪ. ಅದು ನಮ್ಮ ಮೈಂಡಿಗೆ ನಾವು ಸೆಟ್ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ ಕಾಣುತ್ತದೆ. ಮೈಂಡ್ ಕರೆಕ್ಟ್ ಆಗಿ ಕಮ್ಯಾಂಡ್ಸ್ ಕೊಟ್ಬಿಟ್ರೆ ಸಾಕಿದು ನಿಂಗೆ ಇಷ್ಟಕ್ಕಂತ ಹೆಚ್ಚು ಬೇಡ ಅಂತ ಹೇಳಿ ಕರೆಕ್ಟ್ ಕಮ್ಯಾಂಡ್ಸ್ ಕೊಡ್ತಾ ಹೋಗ್ಬಿಟ್ರೆ ಅಷ್ಟು ತಿಂದ ಕೂಡಲೇ ಹೊಟ್ಟೆ ತುಂಬಿದ ಫೀಲಿಂಗ್ ಬರುತ್ತೆ ನೋಡಿ. ಅದು ನಾನು ಈ ಮಧ್ಯೆ ಶುರು ಮಾಡಿದ್ದೇನೆ, ಸ್ವಲ್ಪ ನಾ ಜಾಸ್ತಿ ಇತ್ತು, ಯಾಕಂದ್ರೆ ಇವಾಗ ಶಕ್ತಿ ಇರಲ್ಲ ಏನೋ ಶಕ್ತಿ ಇರಲ್ಲ, ನಾನು ಭ್ರಾಂತಿಯಲ್ಲಿದ್ದೆ. ಆದ್ಮೇಲೆ ಆದ್ಮೇಲೆ ನಮ್ಮ ಸ್ವಾಮಿ ನೋಡಿದ ಮೇಲೆ ನಾನು ಶುರು ಮಾಡಿದೆ, ನಂಗೆ ಚೆನ್ನಾಗಿದೆ. ಮಧ್ಯಾಹ್ನ ನಾನು ಊಟ ಮಾಡೋದ್ರಲ್ಲಿ ಕಾಲು ಊಟ ಮಾಡಿದ ಕೂಡ ಸಿಗ್ನಲ್ ಬರ್ತಾ ಇದೆ ನಂಗೆ, ಸಾಕು 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 ಅಂತ ಹೊಟ್ಟೆ ತುಂಬಿದ ಫೀಲಿಂಗ್ ಬರ್ತಾ ಇದೆ. ಅವಾಗ ಅನಿಸ್ತು ಹೊಟ್ಟೆ ತುಂಬೋದು ಅನ್ನ ಹಾಕಿದ್ರಿಂದಲ್ಲ, ಇದು ಕೊಡ್ತಾ ಸಿಗ್ನಲ್ ಕೊಡ್ತಾ ಹೋಗುತ್ತೆ. ಅದು ಅದಕ್ಕೆ ನೇಮವಾದ ನಿದ್ಭೋಜನ ನಿದ್ರಾ ನಾನಾ ವ್ಯಾಪಾರ ಹೆಚ್ಚಿಗೆ ಶ್ರಮ ಪಟ್ಟು ಬಿಟ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಹೆಚ್ಚಿಗೆ ಶ್ರಮ ಪಟ್ಟು ಬಿಟ್ರೆ ಎಷ್ಟು ಶ್ರಮ ಎಷ್ಟೆಷ್ಟು ಇದಾಗಬೇಕು ಅದಾಗಬೇಕು. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭೂಮಿಯೊಳಗೆ ನಿರ್ಭಯವೇ ಸರಿ ಕೋಮಲನಾಗಿ ಸ್ವಧರ್ಮ ಬಿಡದಲೆ. ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಯಾಮ ಯಾಮಕೆ ಹರಿ ನಾರಾಯಣ ರಾಮಾನಂತ ಗೋವಿಂದ ಅಚ್ಯುತ ಕೃಷ್ಣನೆಂಬೋ ನಾಮ ಅಮೃತದಲ್ಲಿ ಓಲಾಡುತ್ತಾ. ಯಾಮ ಯಾಮಕೆ ಆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತಾರೆ. ಹೌದು, ಕಾಮಿಕ ಮಂದಿರಲ್ಲಿ ಕೊಟ್ಟಿರ್ತಾರೆ, ಇಲ್ಲೂ ಕೊಡ್ತಾರೆ. ನೆರೆಹೊರ ಕೇಳುವಂತೆ ರಾತ್ರಿಯಲ್ಲಿ ಮಧ್ಯೆ ಮಧ್ಯೆ ಹೆಚ್ಚು ದೇವರನ್ನ ಸ್ಮರಣೆ ಮಾಡಬೇಕು ಅಂತ ಬೈದು ಬಿಡ್ತಾರೆ ಎಲ್ಲ ಹಿಡ್ಕೊಂಡು. ಎಲ್ಲಾದ್ರೂ ಹೋದಾಗ ಮನೆಯಲ್ಲಿ ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೆಲ್ಲ ಬೈದು ಬಿಡ್ತಾರೆ. ಸರಿ, ಅವರು ಕೇಳಿಸ್ದಂಗಿದ್ರು ನಮ್ಮ ಒಳಗಾದ್ರೂ ಭಗವಂತ ನಾಮಸ್ಮರಣೆ ಮಾಡಿಕೊಳ್ಳಿ. ಹೇಮ ರಜತ ಯಾಕೆ ಈ ಹೆಸರುಗಳು ಕೊಡ್ತಾ ಇದ್ದಾರೆ, ಇನ್ ಪರ್ಟಿಕ್ಯುಲರ್ ಯಾಕೆ ಕೊಟ್ರು ಅಂದ್ರೆ ಹರಿ ಬಿಂಬನ ಹೆಸರು ಹರಿ, ನಾರಾಯಣ ಮೂಲ ರೂಪ. ಹರಿ ನಾರಾಯಣ ಅಂತ ಈ ಎರಡು ಶಬ್ದ ಹರಿನಾರಾಯಣ ಅಂತೀರಾ, ಇಡೀ ಎಲ್ಲಾ ಜಗತ್ತೇ ಬಂತು. ಹರಿ ಅಂದ್ರೆ ಬಿಂಬರೂಪ, ನಾರಾಯಣ ಅಂದ್ರೆ ಇಡೀ ಜಗತ್ತನ್ನು ಇಟ್ಟುಕೊಂಡ ರೂಪ. ಈ ಎರಡನ್ನು ನೋಡಿದ ಕೂಡಲೇ ಎಲ್ಲಾ ಬಂತು, ಓಮಸ್ವಾಮಿ ಸರ್ವಸ್ವಾಮಿ ಎಲ್ಲ ಬಂದ್ಬಿಟ್ಟು ಪ್ಯಾಕೇಜ್ ಎಲ್ಲ ಬಂದ್ಬಿಡ್ತು. ಇಡೀ ಶಾಸ್ತ್ರಗಳು ಎಲ್ಲ ಆ ಎರಡು ರೂಪದಲ್ಲೇ ಬಂತು, ಹರಿ ನಾರಾಯಣ. ನಂತರ ರಾಮ, ರಾಮ ಯಾಕೆ ಬಂದ ಇದ್ದಕ್ಕಿದ್ದಂತೆ ಅಂತ ಹೇಳಿದ್ರೆ ಈ ರಾಮರೂಪ ವಿಶೇಷವಾಗಿ ರಮಯತಿ ಇತಿ ರಾಮ ರಮತಿ ಇತಿ ರಾಮ. ಈ ಬಿಂಬನೇ ರಾಮರೂಪಿಯಾಗಿ ನಮ್ಮನ್ನ ಉದ್ಧಾರ ಮಾಡತಕ್ಕಂಥ ರೂಪದಿಂದ ಸಂತೋಷಗೊಳಿಸತಕ್ಕಂಥ ರೂಪ. ನೋಡಿ ರಾಮ ಮಧ್ಯದಲ್ಲಿ ಅನಂತ ಗೋವಿಂದ ಅಚ್ಯುತ ಕೃಷ್ಣನೆಂಬೋ ಅಂದ್ರು. ಮೊದಲು ರಾಮ ಅಂತ ಹಾಕಿದ್ರು, ಕೊನೆಗೆ ಕೃಷ್ಣ ಅಂತ ಹಾಕಿದ್ರು, ಮಧ್ಯದಲ್ಲಿ ಅಚ್ಯುತ ಅನಂತ ಗೋವಿಂದ ಅಂದ್ರು. ಆ ಕ್ರಮ ಏನೋ ಇದೆ, ಏನೋ ಇಟ್ಟಿದ್ದಾರಲ್ಲಿ, ಇಲ್ಲಾಂದ್ರೆ ಸುಮ್ಮನೆ ಹೇಳಲ್ಲ. ಏನ್ ಹೇಳಿದ್ದಾರೆ ಅಂದ್ರೆ ಮೊದಲು ರಾಮ ಅಂತ ಯಾಕೆ ಹೇಳಬೇಕು ಅಂದರೆ ನಾವು ಹೇಗೆ ತಂದೆ ಅಜ್ಜ ಮುತ್ತಜ್ಜ ಅಂತ ಹಾಕಿ ತಗೊಳ್ತಾ ಹೋಗ್ತೀವಲ್ಲ, ಆ ತರ ಮೊದಲು ನಾವು ಚಿಂತನೆ ಮಾಡಬೇಕಾಗಿದ್ದು ಹಿಂದಿನ ಯುಗದ ಮೂರ್ತಿ ಕೃಷ್ಣ. ಹಾಗೆ ಆ ಯುಗದ ಮೂರ್ತಿಗೆ ಆ ಹಿಂದಿನ ಮೂರ್ತಿವರೆಗೂ ನಾವು ಹೋಗ್ಬೇಕು, ರಾಮನವರೆಗೂ ಹೋಗ್ಬೇಕು, ಕೃಷ್ಣ ರಾಮನವರೆಗೂ ಹೋಗ್ಬೇಕು. ಮಧ್ಯದಲ್ಲಿ ನಮ್ಮ ಒಳಗೆ ಈ ಮೂರು ದೇಹದಲ್ಲಿ ನಿಂತಿರತಕ್ಕಂಥ ಅಚ್ಯುತ ಅನಂತ ಗೋವಿಂದ ಈ ಮೂರು ನಾಮಗಳನ್ನ ರಾಮಕೃಷ್ಣ ರೂಪಗಳಿಂದ ಸೇರಿಸಿಕೊಂಡು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಬಂದ್ರೆ ಏನಯ್ಯ ಇದು ಅಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಅಚ್ಯುತ ಅನಂತ ಗೋವಿಂದ ಈ ಮೂರು ನಾಮಗಳು ಈ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಹ ರೋಗಾಹ ನನ್ನ ನಾನಾ ರೋಗಗಳು ರೋಗದ ಮೂಲವಾದ ಪಾಪಗಳು ನಾಶ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ರಾಮನ ಚಿಂತನೆ ಮಾಡಿದರೆ ನಾನಾ ದುಷ್ಟರ ಸಂಹಾರ ಆಗುತ್ತೆ, ಕೃಷ್ಣನ ಚಿಂತನೆ ಮಾಡಿದರೆ ಮನಸ್ಸು ವಿಶೇಷವಾಗಿ ಭಗವಂತನ ಹತ್ರ ನಿಂತು ಬಿಡುತ್ತೆ. ನಾಮಾಮೃತದಲ್ಲಿ ಓಲಾಡುತ್ತ ಹೇಮ ರಜತ ರತುನ ಧನ ಧಾನ್ಯ ಪಶು ವ್ರಾತ ಧಾಮ ಸತಿ ಸುತರು ಕೇವಲವಾಗಿ ತಾ ಮುನಿದು ಹೋಗದೆ ನಶ್ವರ ದೇಹದಲ್ಲಿ ಪ್ರೇಮ ಅನವರತ ಇದ್ದದರೊಳು. ಇಲ್ಲಿ ಹೇಳ್ತಾರೆ ಏನು ಸುತ್ತಿರತಕ್ಕಂಥ ಬಂಗಾರ ಬೆಳ್ಳಿ ರತ್ನ ಧನ ಧಾನ್ಯ ಪಶುಗಳು ನಂತರ ಮನೆ ಸತಿ ಸುತರು ಇವೆಲ್ಲ ಕೂಡ ಕೇವಲವಾಗಿ. ಕೇವಲ ಅಂದರ್ಥ ಏನು ಅಂದರೆ ಕೇವಲ ಅಂದರೆ ಭಗವಂತ, ಭಗವಂತನ ಹೆಸರೇ ಕೇವಲ ಅಂದರೆ ಅವನೊಬ್ಬನೇ. ಅದಕ್ಕೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ನಮಗೆ ಮಂಗಳವ. ಕೈವಲ್ಯ ಅಂದ್ರೆ ಏನು ಎಂಬುದಕ್ಕೆ ಕೊಡುತ್ತಾರೆ. ಕೈವಲ್ಯ ಅಂದ್ರೆ ಕೇವಲನ ಮೇಲೆ ಇರುವ ಭಾವ ಕೈವಲ್ಯ. ಕೇವಲನಾದವ ಭಗವಂತ, ಭಗವಂತನಿಗೆ ನಮ್ಮ ಶರೀರ ಮೀಸಲು, ಎಲ್ಲ ಮೀಸಲಾಗಿಟ್ಟವ ಕೇವಲ. ಅವನ ಧರ್ಮ ಕೈವಲ್ಯ ಅಂದರೆ ಭಗವಂತನನ್ನೇ ಶರಣಾಗತನಾಗಿರುವಂತಹ ಧರ್ಮ ಕೈವಲ್ಯ. ಅದು ಅಲ್ಲೇ ಅಲ್ಲ ಇಲ್ಲೇ ಕೊಡುತ್ತಾರೆ, ಅದನ್ನು ಸುಖ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೇವಲವಾಗಿ ಅಂದರೆ ಇವೆಲ್ಲ ಸುತ್ತಿದೆಯಲ್ಲ, ಇದೆಲ್ಲ ದೇವರಿಗಾಗಿಟ್ಟು ಬಿಡು. ಇಡೋದು ಅಂದ್ರೆ ಏನು, ಅಂದ್ರೆ ಇಷ್ಟು ಕಾಲ ಸುತ್ತು ಎಲ್ಲ ಇದೆ, ಇದೆಲ್ಲ ಕೂಡ ನನ್ಗೆ ನಂಗೆ ನಂಗೆ ಅಂತ ಆ ಒಂದು ಕಾಂಟ್ಯಾಕ್ಟ್ ಇದೆ. ನಮಗೆ ಮನೆ ನಮಗೆ, ನಾವಿರ್ಲಿಕ್ಕೆ ದುಡ್ಡು ನಾವು ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಹೆಂಡತಿ ಮಕ್ಕಳು ನನಗಾಗಿ, ನಾನು ಅವರಿಗಾಗಿ, ಎಲ್ಲ ಓಕೆ. ಎಲ್ಲ ನಾವು 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 ಅಲ್ಲೇ ಒದಾಡ್ತಾ ಇದೆ. ಹೌದಾ, ಇಡೀ ಜನ್ಮ ಹಾಗೆ ಇದೀವಿ ನಾವು. ಸ್ವಲ್ಪ ಚೇಂಜ್ ಮಾಡಿ, ಹಾಗೆ ಇರಿ, ಇರೋದೇನೋ ಹಾಗೆ ಇರಿ, ಏನು ಬೇಡ ಅಂದಿಲ್ಲ. ಥಾಟ್ ಪ್ರಾಸೆಸ್ ಚೇಂಜ್ ಆಗಲಿ. ಏನದು, ಮನೆ ಇದೆಯಾ, ನಾನು ಬದುಕೋದೇ ಭಗವಂತನ ಸೇವೆಗಾಗಿ, ಇದು ಇರೋದು ದೇವರಿಗಾಗಿ, ಹೆಂಡತಿ ಇರೋದು ನಾನು ಸೇವಾ ಮಾಡುವ ಸಹಕಾರ ಕೊಡಲಿಕ್ಕಾಗಿ, ನಾನಿರೋದು ಅವರ ಸಾಧನೆಗೆ ಸಹಕಾರ ಕೊಡಲಿಕ್ಕಾಗಿ. ಒಟ್ಟಾರೆ ಇವಾಗ ಏನಾಯ್ತು, ಎಲ್ಲ ಟರ್ನ್ ಆಗಿ ದೇವರ ಕಡೆ ಹೋಗ್ತಾ ಇದೆ. ಮನೆಯಲ್ಲಿ ದುಡ್ಡಿದೆಯಾ, ಭಗವಂತನ ಸೇವೆಗಾಗಿ ಆಗ್ಲಿ, ಎಲ್ಲ ಆಗ್ಲಿ, ಹೆಂಡತಿ ಮಕ್ಕಳಿಗೆ ಹಾಕೋದು ದೇವರ ಸೇವಾ. ಯಾಕೆ, ಇವರು ದೇವರ ಭಕ್ತರು, ನನಗೆ ದೇವರ ಸೇವೆಗೆ ದೇವರ ಅನುಕೂಲ ಮಾಡಲಿಕ್ಕೆ ಕೊಟ್ಟಂತ ಹರಿಭಕ್ತರು ಇವರು ಬಂದಿದ್ದಾರೆ. ಇವರಿಗೆಲ್ಲ ಮಾಡೋದು ದೇವರ ಪೂಜಾ. ಇಷ್ಟು ಕಾಲ ಮಾಡಿದ್ದು ನನ್ನ ಹೆಂಡತಿ ಮಕ್ಕಳು ಅಂತ ಮಾಡಿದ್ದು, ಇವಾಗ ಹಾಗಲ್ಲ, ಚೂರು ವ್ಯತ್ಯಾಸ. ಭಗವಂತನ ಭಕ್ತರು ಅಂತ ಇವಾಗ ಏನಾಯ್ತು, ಇಡೀ ಎಲ್ಲರೂ ಕೂಡ ಕೇವಲವಾಗಿ ಭಗವಂತನಲ್ಲೇ ಮೀಸಲಾಗ್ತಾ ಬರ್ತಾ ಇದೆ. ತಾ ಮುಣಿದು ಪೋಗದೆ ನಶ್ವರ ದೇಹದಲ್ಲಿ ವೈರಾಗ್ಯ ಅಂದುಕೊಳ್ಳಿ, ಅಪ್ಪ ಈ ಶರೀರ ಬೇಡ, ಏನು ಬೇಡ ಅಂದು, ಉಪವಾಸ ಒಣಗಿ ಕರ್ರಗಾಗಿ, ಏನು ಬೇಡ ಅಂದು. ಅದಕ್ಕೆ ದಾಸರು ಹೇಳ್ತಾರೆ, ಸುಮ್ಮನೆ ಕಾಗೆಯಂತೆ ಮೈ ಕಪ್ಪಗೆ ಮಾಡಿಕೊಂಡ್ರೆ ಅದು ವೈರಾಗ್ಯವೇನೋ ಅಂತಾರೆ. ಅಲ್ಲ, ದೇವರು ಕೊಟ್ಟದ್ದನ್ನು ಅನುಭವಿಸಿ ಕೃಷ್ಣಾರ್ಪಣ ಅನ್ನುವುದೇ ನಿಜವಾದ ವೈರಾಗ್ಯ. ಹೆಚ್ಚು ಬೇಡದೆ ಇದ್ದದ್ದರಲ್ಲಿ ಏನು ಕೊಟ್ರೆ ಅದು, ಸ್ವಾಮಿ ನೀ ಕೊಟ್ಟಿಯ ಥ್ಯಾಂಕ್ಸ್. ದೇವರಿಗೆ ವಿಶೇಷವಾಗಿ ಆತನ ವಿಶೇಷ ಕೃಪೆಯನ್ನು ಸ್ಮರಣೆ ಮಾಡಿ ಸುಖ ಪಟ್ಟ ಸುಖ ದೇವರಿಗೆ ಅರ್ಪಣೆ ಮಾಡುವುದೇ ವೈರಾಗ್ಯ. ಆದ್ದರಿಂದ ತಾ ಮುನಿದು ಹೋಗದೆ, ಏನೋ ದೇವರನ್ನು ಕಾಣಬೇಕು ಅಂದ್ಕೊಳ್ಳೆ ಮೊದಲೆಲ್ಲಿ ಬರುತ್ತೆ ಅಂದ್ರೆ ಹೆಂಡತಿ ಮಕ್ಕಳ ಮೇಲೆ ಸಿಟ್ಟು ಬರುತ್ತೆ. ಭಾಗವತ ಕೇಳ್ತಾರೆ, ಕೇಳಿದ ಕೂಡಲೆ ಹಳಾಗಿ ಹೋಗ್ತಾ ಇದೆಯಾ, ದೇವರ ನೋಡ್ಕೋ ಹೋಗು ಅಂದ್ರೆ ಅದ್ರ ಹೇಳಿರ್ತಾರೆ, ಅಯ್ಯೋ ಮನೆ ಬಿಡಯ್ಯ, ಮನೆ ಮಕ್ಕಳು ನಿನಗೆ ಬಹಳ ಕಾಟ ಕೊಡ್ತಾ ಇರ್ತಾರೆ, ಹೆಂಡತಿ ಮಕ್ಕಳೆಲ್ಲ ಕೂಡ ಎಲ್ಲ ಬಿಟ್ಬಿಟ್ಟು ಹೋಗು ಅಂತ ಎಲ್ಲ ಆಗ್ಲಿ ಭಾಗವತದಲ್ಲಿ ಉಪದೇಶ ಕೊಡ್ತಾ ಇರ್ತಾರೆ, ಬರ್ತಾ ಇರ್ತದೆ. ಭಾಗವತ್ ಕೇಳಿದ ಕೂಡಲೇ ಬರೋದು ಏನು, ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಮನೆ ಬಂದ ಕೂಡ ನೋಡ್ತಾರೆ ಹೆಂಡತಿ ಮಕ್ಕಳೆಲ್ಲ ಏನೋ ವಿಲನ್ಸ್ ತರ ಕಾಣಿಸ್ತಾ ಇರ್ತಾರೆ, ಮನೆಯೆಲ್ಲ ಕಾಣಿಸ್ತಾ ಇರ್ತಾರೆ. ಸತ್ಯವಾದ ವಿಚಾರ, ಸುಮ್ಮನೆ ಹೇಳ್ತಾ ಇಲ್ಲ, ನನಗೂ ಹಾಗೆ ಇತ್ತು ಮೊದಲು, ಸ್ಟಾರ್ಟಿಂಗ್ ಹಾಗೆ ಇರುತ್ತೆ, ರಾಂಗ್ ಫೀಡ್ಬ್ಯಾಕ್ ಇರುತ್ತಲ್ಲ. ಅಲ್ಲ ಮೊದಲ ನಾನು ಹೇಳೋದು ಹಾಕ ಸರ್ ಸುಳ್ಳ ಇಲ್ಲಲ್ಲ, ಭಾಗವತ ಕೇಳೋ ಕಾಲಕ್ಕೆ ಅದೇ ಪಂಕ್ತಿ ಬರುತ್ತೆ. ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವನಂ ಗತಃ ಯದ್ಧರಿಮಾತ್ರೇತ, ಮನೆಯನ್ನು ಬಿಡ್ರಿ ಕಾಡಿಗೆ ಹೋಗ್ರಿ. ಅಷ್ಟೇ ಅಲ್ಲ, ಪಟ್ಟವಾಗಿ ಹೇಳ್ತಾರೆ, ಕಿಂ ಜಾಯಾ ಸುತೈಹಿ, ಹೆಂಡತಿ ಮಕ್ಕಳಿಂದ ಏನ್ರಿ ಪ್ರಯೋಜನ, ಪ್ರಾಣ ಹಿಂಡುವಂತ ಹೆಂಡತಿ ಮಕ್ಕಳಿಂದ ಏನು ಪ್ರಯೋಜನ, ಈ ಮನೆಯಿಂದ ಏನು ಪ್ರಯೋಜನ, ಬೆಟ್ಟು ಹೋಗ್ರಿ ದೇವರ ಕಾಲು ಹಿಡಿಯಿರಿ ಅಂತ ಹೇಳಿದ ಕೂಡಲೇ ಇದೇ ಸಾಮಾನ್ಯ ಬಂದ ಕೂಡಲೇ ಟ್ರೂ ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ತೀವಿ ನಾವು ಭಾಗವತದಲ್ಲಿ ಎಲ್ಲಿ ಪ್ರವಚನ ಅಂದ್ರೆ. ಅದು ಕೇಳಿ ಕೇಳಿ ಮಾಮೂಲ ಬಿಟ್ರೆ ಪರವಾಗಿಲ್ಲ, ಇದಕ್ಕಿದ್ದಂತ ಅದು ಹಿಡ್ಕೊಂಡ್ಬಿಟ್ರೆ ಕಷ್ಟ. ಬಂದ ಕೂಡಲೇ ಏನಾಗುತ್ತೆ, ಮನೆಯೆಲ್ಲ ಏನೋ ಬೇರೆ ಕಾಣಿಸ್ತಾ ಇರತ್ತೆ, ಏನ್ ಮಾಡ್ತಾನೆ. ಹೌದೌದು, ಎಲ್ಲ ಹಾಗೆ ಇರುತ್ತೆ, ಎಮ್ಮಿರಡೆ ಬೆಟ್ಟ ಎಲ್ಲಿಗಾದ್ರೂ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತಾರೆ. ಹೌದು, ಅದು ಕೇಳ್ತಾರೆ, ತಾನು ಮುನಿದು ಹೋಗದೆ ಇದರ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ಬೇಡ್ರು ಮಹಾರಾಜರೇ, ಯಾಕಪ್ಪ ಅಂದ್ರೆ ಅವರು ಹಾಗೆ ಹೋಗಿದವ್ರೆ. ಜಯದಾಸರು ಸಾಕು ಇವೆಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಕಾಶಿವರಿಗೆ ಹೋಗ್ಬಿಟ್ರು. ಆದ್ಮೇಲೆ ಗೊತ್ತಾಯ್ತು ಇದೆಲ್ಲ ಬಿಡಬೇಕಾಗಿದ್ದು, ಬೇರೆ ಬಿಡಬೇಕು ಅಂತ ಬಿಟ್ರು. ಎಲ್ಲರಿಗೂ ಉಪದೇಶ ಕೊಡ್ತಾ ಬಂದ್ರು, ಯಾಕಂದ್ರೆ ದೊಡ್ಡವರು ಅಂತ ಯಾರ್ಯಾರು ಬರ್ತಾ ಇದ್ದಾರಲ್ಲ, ಅವರು ಎಡವು ಬೀಳೋದು ನಾವು ಎಡವಿದ್ದಾಗ ಹೇಳ್ತೀವಿ ಇನ್ನೊಬ್ಬರಿಗೆ, ನೋಡ್ರಿ ಎಡ್ತೀರಾ ಅಂತ ನಾವು ಎಡವಿರ್ತೀವಿ, ಅಥವಾ ಇನ್ನೊಂದು ಕಡೆ ಎಡವಿದ್ದು ನೋಡಿ ಹೇಳ್ತೇವೆ. ಹಾಗೆ ವಿಜಯದಾಸರು ತುಂಬಾ ಕಾಲ ಏನು ಈ ಮಾಮೂಲು ಬೈರಾಗಿಗಳಿರ್ತಾರಲ್ಲ ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ರು, ತುಂಬಾ ಕಾಲ ತಿರುಗಾಡಿದ್ರು. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ, ಆದರೆ ಅವರನ್ನ ರುದ್ರದೇವರ ಅನುಗ್ರಹ ಮಾಡಿ ಪುರಂದರದಾಸರು ಪೂರ್ಣಾನುಗ್ರಹ ಮಾಡಿ ಕರ್ಕೊಂಡು ಬಂದ್ರು. ಅದಕ್ಕೆ ಹೇಳ್ತಾರೆ ತಾ ಮುನಿದು ಹೋಗದೆ, ಇದು ಸಾಮಾನ್ಯವಾಗಿ ಎಲ್ಲರಲ್ಲಿ ಬರ್ತಾ ಇರುತ್ತೆ, ತಪ್ಪಯ್ಯ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಹೆಂಡತಿ ಮಕ್ಕಳು ಪಾಪ ನಮ್ಮಂಥವರು, ಅವರು ನಮ್ಮನ್ನೇನು ಕಟ್ಟಿ ಹಾಕ್ತಾರೆ? ಯಾರು ನಮ್ಮನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟಿ ಹಾಕಿದ್ದು ಯಾವುದು ಹಗ್ಗ ಅಂದ್ರೆ ಆ ಹೆಂಡತಿ ಮಕ್ಕಳು ಅದ ಮೇಲೆ ಅಥವಾ ಗಂಡ ಮಕ್ಕಳ ಮೇಲೆ ನಮಗಿರೋ ದುರಭಿಮಾನ ನಮ್ಮನ್ನ ಕಟ್ಟಿ ಹಾಕ್ತಾ ಇರುತ್ತೆ. ನಾವೇನು ಅಭಿಮಾನ ಬೆಳೆಸ್ಕೊಂಡಿರ್ತೀವಲ್ಲ ಅದು ನಮ್ಮನ್ನ ಕಟ್ಟಿ ಹಾಕ್ತಾ ಇರುತ್ತೆ. ನೋಡಿ, ಸ್ವಲ್ಪ ಸರಿಯಾಗಿ ಆಲೋಚನೆ ಮಾಡಿದ್ರೆ ನನ್ನವರು 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 ಅಂತ ಈ ದುರಭಿಮಾನ ಕಟ್ಕೊಂಡಿರ್ತೀವಲ್ಲ ಅದೇ ನಮ್ಮನ್ನ ಕಟ್ಟಿ ಹಾಕ್ತಾ ಇರುತ್ತೆ. ಅದು ಬಿಟ್ಟುಕೊಂಡ್ರೆ ಮನೆಯೇ ಮಠ, ಅದನ್ನ ಬಿಟ್ರೆ ಮನೆಯೇ ಮಠ, ಅದಿಟ್ಟುಕೊಂಡ್ರೆ ಮಠವೇ ಮನೆ ಅಷ್ಟೇ. ಮಠಕ್ಕೆ ಹೋದ್ರೇನು, ಕಾಡಿಗೆ ಹೋದ್ರೇನು, ಅಲ್ಲಿ ಬೆಳೆಯುತ್ತೆ, ಅಲ್ಲಿ ಗಿಡದ ಮೇಲೆ ಬೆಳೆಯುತ್ತೆ, ಅಲ್ಲೇನು ಕಟ್ಕೊಂಡ್ರೆ ಅದರ ಮೇಲೆ ಬೆಳೆಯುತ್ತೆ, ನಾನಾ ರೀತಿ ಅಭಿಮಾನ ಬೆಳೀತಾ ಹೋಗುತ್ತೆ. ಆ ಬೆಳೆಯೋ ಅಭಿಮಾನ ಕತ್ತರಿಸಿದ್ರೆ ಎಲ್ಲಿದ್ರೇನಂತೆ, ಎಲ್ಲಿದ್ರು ಒಂದೇ. ಅದಕ್ಕೆ ಗೃಹಸ್ಥನಾಗಿದ್ರೂ ಕೂಡ ಏನ್ ಅಭಿಮಾನದ ಚೂರಿದ ಕತ್ತರಿಸಿದ್ರೋ ಅವ್ರನ್ನ ಬಿಳಿಶಾಟಿ ಸ್ವಾಮಿಗಳು ಅಂತ ಹೇಳ್ತಾರೆ, ಅಥವಾ ಅಭಿಮಾನ ಬರುತ್ತಿದ್ರೆ ಅವರನ್ನ ಕೆಂಪು ಶಾಟಿ ಗೃಹಸ್ಥರು ಅಂತ ಕರೀತಾರೆ ಅಲ್ವಾ. ಆ ರೀತಿಯಲ್ಲಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಬಿಟ್ಟಂತವರು ದೊಡ್ಡವರಾಗ್ತಾರೆ, ಬಿಡದಿದ್ರೆ ಹಾಗೆ ಆಗ್ತಾರೆ. ದಾಸರಾರು ಮೊಹಮಾಟ ಇಲ್ಲದೆ ಹೇಳಿಬಿಡ್ತಾರೆ, ಏನು ಚೂರೂ ಇಲ್ಲ, ಮಂಡೆ ಬೋಳ ಹಾಕಿ ಭೂಮಂಡಲವ ತಿರುಗಿದರೇನು, ದಂಡ ಕಮಂಡಲಂಗರ ಧರಿಸಿ ಯತಿಯೆಂದೆನಿಸಿ ಫಲವೇನು, ಅಂಡ ಜಾದಿಪ ನಂಸಗಣಪದ ಪುಂಡರೀಕದಿ ಮನವಹರ್ನಿಷಿ ಬಂಡುಣಿಯ ಬೋಲು ಇರಿಸಿ ಸುಖ ಬರದಿಹ ಮಾನವನು ಮಂಡೆ ಬೋಳಾಗಿ ತಿರುಗಿದನು ಅಂತ ಹೇಳ್ತಾರೆ. ಅದಕ್ಕೆ ತಾ ಮುನಿದು ಪೋಗದೆ ನಶ್ವರ ದೇಹದಲ್ಲಿ ಮುಂದೆ ಹೇಳ್ತಾರೆ, ಪ್ರೇಮ ಅನವರತ. ಮೊದಲು ಎಷ್ಟು ಪ್ರೇಮ ಮಾಡ್ತಿರೋ ಹೆಂಡತಿ ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿ ಅಂದ್ರು, ಮೊದಲು ಸ್ವಲ್ಪ ಮಾಡ್ತಾ ಇದ್ದೀರಾ. ನಂದು ಅಂತಿದ್ದಾಗ ಚೂರೇ ಇರುತ್ತೆ, ಇವಾಗ ಹಾಗಲ್ಲ, ಅನವರತ ಮಾಡಿ ಅಂದ್ರು. ಹೇಗೆ ದೇವರ ಭಕ್ತರು ಅಂತ ಮಾಡ್ತಾ ಹೋಗಲಿಲ್ಲ, ಎಲ್ಲ ಕತ್ತರಿಸಿ ಹೋಗುತ್ತೆ. ಪ್ರೇಮ ಅನವರತ ಇದ್ದದರುಳು, ಎಷ್ಟಿದೆ ಅಷ್ಟರಲ್ಲೇ ಭಗವಂತನ ಪೂಜಾ ಮಾಡ್ತಾ ಹೋಗ್ರಿ. ಕಾಮ ಅನುದಿನ ಹೊರತು ಶ್ರೀರಮಣನ್ನ ಪಾದ ತಾಮರಸದಲ್ಲಿ ಏಕಾಗ್ರದಿ. ಆ ಭಗವಂತನಲ್ಲಿ ವಿಶೇಷವಾಗಿ ಕಾಮ, ಯಾವುದರಲ್ಲಿ, ಶ್ರೀರಮಣನ ಪಾದ ಅನುದಿನ ಹೊರತು ಅಂದ್ರು. ದೇವರ ಪಾದದಲ್ಲಿ ಬಿಟ್ಟು ಇನ್ಯಾವುದು ಕಾಮನ ಮಾಡಬೇಡ, ದೇವರು ಕೊಟ್ಟದ್ದು ಬೇಡ ಅನ್ನಬೇಡ, ಕೊಟ್ಟದ್ದು ಸ್ವೀಕಾರ ಮಾಡು, ಭಗವಂತನ ಕೃಷ್ಣಾರ್ಪಣ ಅನ್ನು, ಕೊಟ್ಟದ್ದರಲ್ಲೇ ಇರು, ಹೆಚ್ಚು ಬೇಡ ಬೇಡ, ಅಪ್ಲಿಕೇಶನ್ ಹಾಕಬೇಡ ಅಂದ್ರು. ಶ್ರೀರಮಣನ್ನ ಪಾದ ತಾಮರಸದಲ್ಲಿ ಏಕಾಗ್ರದಿ, ಪ್ರೇಮ ಉಳ್ಳವನಾಗಿ ಹರಿ ಪರ ಪರಬೊಮ್ಮ ಕಾಮಾದಿಗಳೊಡೆಯ ಸುಲಭನೆಂದು ಸಮಸ್ತ ವೇದಾತೀತ ನಿರವಧಿಕ ನಿಗಮ ತಮ ಸರ್ವ ಭವ ತಾರಕ ನೀತ. ಸಮಸ್ತ ಇವನೇ ಶ್ರೇಷ್ಠ, ಬ್ರಹ್ಮಾದಿ ಕಾಮಾದಿಗಳಿಗೆ ಒಡೆಯ, ಬಹಳ ಸುಲಭ, ಸಮಸ್ತ ವೇದಗಳಿಗೆ ಅತೀತ, ಯಾವ ವೇದಗಳು ಕೂಡ ಇವನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನಿರವಧಿಕ, ಈತನ್ನ ಯಾರೂ ಮೀರಲಿಕ್ಕೆ ಸಾಧ್ಯ ಇಲ್ಲ, ಸಮಾನರಂತೂ ಇಲ್ಲವೇ ಇಲ್ಲ. ನಂತರ ನಿಗಮ ತಮ ಸರ್ವಭವ ತಾರಕ ನೀತ ಹೇಳುತ್ತಾರೆ. ಎಲ್ಲಾ ನಿಗಮಗಳಿಗೂ ಒಳಗೆ ನಿಗಮ ಅಂತ ಕರೆಸಿಕೊಂಡು ಆಯಾ ವೇದಗಳಲ್ಲಿ ಪ್ರತಿಪಾದ್ಯನಾದವ ನೀತ, ಎಲ್ಲರ ಸಂಸಾರವನ್ನ ಕಳೆಯುವ ನೀತ, ನಿತ್ಯ ನಿಷ್ಕಾಮದಲ್ಲಿಗೆ ಈ ರೀತಿ ಭಗವಂತನ ಚಿಂತನೆ ಮಾಡಿ ಮನಸ್ಸು ಮಾಡಿ ಪ್ರಮೋದದಿಂದ ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾ ಬಂದರೆ ಮನಸ್ಸು ಹಗುರಾಗ್ತಾ ಬರುತ್ತೆ, ಆನಂದ ಬರುತ್ತಂತೆ. ನಂತರ ರೋಮಾಂಚನ ಮಹಾಸ್ನೇಹದಿಂದ ಬಿಡದೆ, ಒಂದು ಕಡೆ ರೋಮಾಂಚನ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ, ಆನಂದ ಆನಂದ ಉದ್ರೇಕ ಬರ್ತಾ ಇರುತ್ತೆ. ಯಾಮಿನಿನಾಥ ವರ್ಣ ವಿಜಯ ವಿಠಲರೇಯ, ಕಾಮಿಸಿದ ಫಲ ಕೊಡುವನು ಭಕ್ತರಿಗೆ ಹೇಳ್ತಾ ಇದ್ದಾರೆ. ಯಾಮಿನಿನಾಥ ವರ್ಣ, ಯಾಮಿನಿ ಅಂತ ಲಕ್ಷ್ಮೀದೇವಿಗೆ ಹೆಸರು, ಯಾಮಿನಿ ಅಂದ್ರೆ ರಾತ್ರಿ ಅಭಿಮಾನಿ ದುರ್ಗಾದೇವಿ. ಯಾಮಿನಿನಾಥವರ್ಣ ಅಂದ್ರೆ ಯಾಮಿನಿ, ರಾತ್ರಿಗೆ ನಾಥ ಯಾರು ಅಂದ್ರೆ ಭಗವಂತನ ರೂಪ ಯಾವುದು, ನರಸಿಂಹ ರೂಪ, ಆ ರೂಪ ಯಾವುದು, ಬಂಗಾರ. ನರಸಿಂಹ ರೂಪ ಬಂಗಾರದ ವರ್ಣ, ಯಾಮಿನೀನಾಥ ವರ್ಣ ಬಂಗಾರ ವರ್ಣವಿರತಕ್ಕಂಥ ವಿಜಯ ವಿಠಲರೆಯ ಕಾಮಿಸಿದ ಫಲ ಕೊಡುವನು ಭಕ್ತರಿಗೆ. ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಧ್ಯಾನಕ್ಕೆ ಇಷ್ಟು ಸ್ವಲ್ಪ ತಂದ್ಕೊಳ್ರಿ ಎಂದು. ಅಂದ್ರೆ ಇದ್ದದ್ರಲ್ಲಿ ಬದುಕರಿ, ಹೆಚ್ಚಿಗೆ ಆಲೋಚನೆ ಬೇಡ. ಯಾಕಂದ್ರೆ ಹೆಚ್ಚು ಬೇಕು ಅಂತ ಬಂತ ದೇವರನ್ನು ಬಿಟ್ಟು ಸಂಪಾದನೆ ಮಾಡ್ಲಿಕ್ಕೆ ಹೋಗ, ಮಿನಿಮಮ್ ಸಾಕು ಅಂತ ಬಂತ ದೇವರಿಗೆ ಟೈಮ್ ಉಳಿಯುತ್ತೆ, ಹೆಚ್ಚು ಬೇಕು ಅಂತ ಬಂತ ದೇವರಿಗೆ ಟೈಮ್ ಕಡಿಮೆ ಆಗುತ್ತೆ. ಅದಕ್ಕೆ ಮಿನಿಮಮ್ ಎಷ್ಟಿದೋ ಅಷ್ಟು, ಸುತ್ತಿದ್ದವರಲ್ಲಿ ಆಲೋಚನಾ ವಿಧಾನ ಬದಲಾಗಲಿ ಅಷ್ಟೇ. ಇವರೆಲ್ಲ ಭಗವಂತ ಕೊಟ್ಟ ಪ್ರತಿಮೆಗಳು, ಅವರು ಅವರ ಏನು ಪ್ರತಿಯೊಂದು ಚರಿಯ ಭಗವಂತ ಮಾಡಿಸ್ತಾ ಇದ್ದಾನೆ. ಅವರಲ್ಲಿ ಏನಿದೆ ಭಗವಂತನನ್ನ ನೋಡಿ ಅಲ್ಲಲ್ಲಿ ಪೂಜಾ ಮಾಡುವುದು, ನಂತರ ಭಗವಂತನ ಗುಣಗಳು ಚಿಂತನೆ ಮಾಡುತ್ತಾ ಇದ್ದರೆ ಆ ಧ್ಯಾನಕ್ಕೆ ಮಿನಿಮಮ್ ಅರ್ಹತಾ ಬರ್ತಾ ಬರುತ್ತಪ್ಪ. ಅದ್ರ ಹೇಳ್ತಾರೆ ತನಗಿಷ್ಟವಾದ ಪ್ರತಿಮೆಯನ್ನು, ಈಗ ಹೇಳ್ತಾರೆ ಧ್ಯಾನದ ಮಿನಿಮಮ್ ಬೇಸಿಕ್ ಹೇಳ್ತಾ ಹೋಗ್ತಾರೆ. ತನಗಿಷ್ಟವಾದ ಪ್ರತಿಮೆಯನ್ನು ಸುಲಕ್ಷಣ ಉಳ್ಳದೊಂದು, ಒಳ್ಳೆ ಲಕ್ಷಣವಾದ ಪ್ರತಿಮೆಯನ್ನು ತಗೋಬೇಕಂತೆ. ಕ್ಷಿಪ್ರಮತಿಯಲ್ಲಿ ಬೇಗ 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 ಆ ಪ್ರತಿಮೆಯನ್ನು ತಂದು ಅಂದ್ರೆ ತರೋದು ಧ್ಯಾನ ಮಾಡಬೇಕು ಅಂತ, ಆ ಪ್ರತಿಮಾ ತರಬೇಕು ಅಂತ ಅಂದುಕೊಂಡದ್ದೇ ಒಂದು 3 ತಿಂಗಳ ಕೆಳಗೆ. ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ, ನಾಳೆ ಹೋಗೋಣ ನಾಳದ್ದು ಹೋಗೋಣ ಅಂತ ಅದು ಹೋಗಿ ತಂದಾಯಿತು. ತಂದ ಮೇಲೆ ಶೋಕೇಸಲ್ಲೇ ಕೂತಿದೆ. ಹೌದು ರೀ, ಮಾಡ್ಬೇಕು ಅನ್ಕೊಂತ ಇದ್ದೀವಿ, ಅದು ಸ್ವಲ್ಪ ಆ ಟೈಮ್ ಸೆಟ್ ಆಗ್ತಾ ಇಲ್ಲ. ಯಾವಾಗ ಆಗುತ್ತೋ, ನಾವು ಸೆಟ್ ಆದ ಮೇಲೆ ಅದು ಟೈಮ್ ಸೆಟ್ ಆಗುತ್ತೆ. ಆ ಟೋರ್ ಸೆಟ್ ಆಗೋದೇ ಇಲ್ಲ. ನಮ್ಮ ಮಕ್ಕಳು ಶುರು ಮಾಡ್ತಾರೆ ಅದು ನೋಡಿ, ನಮ್ಮ ಅಪ್ಪ ಕೂಡ ಇಟ್ಕೊಂಡಿದ್ರು ನಾವು ಶುರು ಮಾಡೋಣ ಅಂತ ಅವ್ರು ಶುರು ಮಾಡ್ತಾರೆ. ಅದಕ್ಕೆ ಕ್ಷಿಪ್ರಮತಿಯಲ್ಲಿ ಬೇಗ ಬೇಗ ಮಾಡಬೇಕು ಅಂತ ಮತಿಯಲ್ಲಿ ಹೇಳುತ್ತಾರೆ. ಚಿಂತನೆ ಮಾಡತಕ್ಕಂಥದ್ದು ಹೇಗೆ, ದಣಿ ದಣಿ ನೋಡುತ್ತ ಮುಂಭಾಗದಲ್ಲಿ ಇಟ್ಟು, ಆ ಪ್ರತಿಮೆಯನ್ನ ಮುಂಭಾಗದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡ್ತಾ ಬರಬೇಕಂತೆ. ಹೇಗೆ ಅಂದ್ರೆ ನೋಡಿ ಕಣ್ಣು ಮುಚ್ಚಿ, ನೋಡಿ ಕಣ್ಣು ಮುಚ್ಚಿ ಪ್ರತಿಮೆಯನ್ನ ಪ್ರಿಂಟ್ ತೆಕ್ಕೊಂತ ಬರಬೇಕು. ದಣಿ ದಣಿ ನೋಡುತ್ತ ಮುಂಭಾಗದಲ್ಲಿ ಇಟ್ಟು ಅದಕ್ಕೆ ಏನೇನ್ ಮಾಡಬೇಕು, ಮಣಿಮಯ ಮಕುಟ ಕಾಂಚನ ತೊಡಗಿಯ ತೊಡಿಸಿ ಆ ಪ್ರತಿಮೆಗೆ, ಅದರೊಳಗೆ ಗುಣಗಣ ಪರಿಪೂರ್ಣ ಸಾಕಾರನೆಂದು ಇನಿತು ಚಿಂತಿಸಿ ಪ್ರತೀಕದೊಳಗೆ, ಆ ಪ್ರತಿಮೆಯೊಳಗೆ ದೇವರನ್ನ ಚಿಂತನೆ ಮಾಡಬೇಕಂತೆ. ಇದೆ ನೆನೆದು ತದ್ಗತವಾದ ಮೂರ್ತಿಯ ಮಧ್ಯದಲ್ಲಿ ಅನಿಲ ದೇವನ ಸ್ಮರಿಸಿ ಇದರಂತೆ ಯೋಚನೆ ಮಾಡು. ಅಂದರೆ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಪ್ರತಿಮೆ ಇದೆಯಲ್ಲ, ಪ್ರತಿಮೆ ಆಕಾರದಲ್ಲಿ ಒಂದು ಭಗವದ್ ರೂಪ ಇದ್ದೇ ಇರುತ್ತೆ, ಅದನ್ನು ಚಿಂತನೆ ಮಾಡಬೇಕು ಮೊದಲು. ಅದಕ್ಕೆ ಪ್ರತಿಮಾಂತರ್ಗತ ತೇಜಸ್ಸಾರಮಯ ಪ್ರತಿಮಾ ಮಧ್ಯೆ ಸ್ಥಿತ ಅಂತ ಹೇಳ್ತೀವಿ. ತೇಜಸ್ಸಾರಮಯ ತೇಜೋಮಯವಾದ ದೇವರ ರೂಪ ಒಂದು ನಿಂತಿರುತ್ತೆ, ನಾವು ಆವಾಹನೆ ಮಾಡಲಿಕ್ಕೆ ಮೊದಲೇ ಒಂದು ರೂಪ ಇರುತ್ತೆ. ಅಲ್ಲಿ ಅನಿಲ ದೇವನ ಸ್ಮರಿಸಿ, ನರಸಿಂಹದೇವರ ಮೂರ್ತಿ ಇದೆಯಾ, ಅದೇ ಆಕಾರದಲ್ಲಿ ವಾಯುದೇವರು ಬಂದು ನಿಲ್ತಾರೆ. ಇದರಂತೆ ಯೋಚನೆ ಮಾಡು ಒಳಗೆ ಚಿನ್ಮಯ ಕಾಯನ, ಅದರೊಳಗೆ ವಿಶೇಷವಾಗಿರತಕ್ಕಂಥ ದೇವರನ್ನ ಚಿಂತನೆ ಮಾಡಬೇಕು. ನಿನಗೆ ನೀನೇ ತಿಳಿ ದ್ವಯ ಬಿಂಬವ ತರುವಾಯ ಸನುಮಾರ್ಗವನ್ನೇ ಸಜ್ಜನದಿಂದಲೀ ಹೇಳ್ತಾ ಇದ್ದಾರೆ. ದ್ವಯ ಬಿಂಬವ ಅಂದ್ರು, ಎರಡು ಬಿಂಬಗಳಂತೀರಿ ಅಂದ್ರು. ಏನದು ಅಂದರೆ ಒಳಗೆ ವಾಯುದೇವರ ರೂಪ, ಸುತ್ತೂ ಇರತಕ್ಕಂಥ ತತ್ವಾಭಿಮಾನಿಗಳ ಚಿಂತನೆ, ಅದರೊಳಗೆ ವಾಯುದೇವರ ಚಿಂತನೆ, ಅದರೊಳಗೆ ದೇವರ ಚಿಂತನೆ ಅಂತ ಬಂತು. ಆ ದೇವರು ಅಂದ್ರೆ ಯಾರು ಅಂತ ಪ್ರಶ್ನೆ. ತತ್ವಾಭಿಮಾನಿಗಳಲ್ಲಿ ಅವರವರ ಬಿಂಬಮೂರ್ತಿ ಇದೆ, ಅವರೆಲ್ಲರೂ ನಿಂತಿದ್ದಾರೆ. ವಾಯುದೇವರಿದ್ರೆ ವಾಯುದೇವರೊಳಗೆ ಮೂರ್ತಿ ನಿಂತಿದ್ದಾರೆ, ಆ ಮೂರ್ತಿಯನ್ನು ಚಿಂತನೆ ಮಾಡಬೇಕಾ? ಈಗ ಪ್ರತಿಮಾದಲ್ಲಿ ತತ್ವಾಭಿಮಾನಿಗಳು ಚಿಂತನೆ ಮಾಡಿದೆ, ಅವರವರಲ್ಲಿರತಕ್ಕಂತಹ ಮೂರ್ತಿಗಳೆಲ್ಲ ಅಲ್ಲಿ ಬಂದು ವಾಯುದೇವರನ್ನ ಚಿಂತನೆ ಮಾಡಿದೆ, ವಾಯುದೇವರ ಹೃದಯದಲ್ಲಿ ದೇವರು ಬಂದ್ರು, ಅಷ್ಟು ಸಾಕಾ, ಇನ್ನೇನಾದ್ರೂ ಬೇಕಾ? ಅಂದ್ರೆ ಬಿಂಬದ್ವಯವ ಅಂದ್ರು ನಮ್ಮ ಬಿಂಬನನ್ನ ಆ ವಾಯುದೇವರೊಳಗಿರೋ ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿ, ಬಿಂಬದ್ವಯವ ಚಿಂತಿಸಿ ಅಂತ ಹೇಳ್ತಾರೆ. ಅದು ನಾವು ಮಾಡಲ್ಲ, ವಾಯುದೇವರು ಹೊರಗೆ ದೇವರು ಗೋವಿಂದ ಅಂದ್ಬಿಡ್ತೀವಿ. ಅಥವಾ ವಾಯುದೇವರು ಇದ್ದಾರೆ ಅಲ್ಲಿ ನನ್ನ ಮೂರ್ತಿಯನ್ನು ಕೊಡಿಸ್ತೀನಿ, ಮತ್ತೆ ವಾಯುದೇವರೊಳಗಿನ ಮೂರ್ತಿ ಏನಾಯ್ತು? ಅದಕ್ಕೆ ಆ ಮೂರ್ತಿಗೆ ಈ ಮೂರ್ತಿಯನ್ನ ಐಕ್ಯ ಚಿಂತಿಸಿ ಕೂಡಿಸಬೇಕು. ಅದು ಎಲ್ಲಾ ಕಡೆ ಇದು ಮಾಡಬೇಕು. ದ್ವಯಬಿಂಬವ ತರುವಾಯ ಸನುಮಾರ್ಗವನ್ನೇ ಸಜ್ಜನದಿಂದಲಿ ಇನಿತು ಗೋಳಕವೆಂದು ನುಡಿಯದಿರೋ ಮಂದ ಜನರಿಗೆ ಮಾತುರ ಪೇಳಿದೆ ನೋಡಿರೋ. ಇಷ್ಟೇ ಗೋಳಕ ಅಂತ ತಿಳ್ಕೋಬೇಡ್ರಿ, ಇಷ್ಟು ಮಿನಿಮಮ್ ಹೇಳಿದೆ. ಮಂದ ಜನರಿಗೆ ಹೇಳಿದ ಗೋಳಕ ಚಿಂತನೆ ಇದು, ಇದೇ ಗೋಳಕ ಅಂತ ಹೇಳಬೇಡ್ರಿ, ಬಹಳ ಇದೆ ಒಳಗೆ ಅಂತ ಹೇಳ್ತಾರೆ. ಇವನು ಕೂಡಿಸೋ ತಿಳಿಯೋದು ಅಂದ್ರೆ ಏನಿಲ್ಲ, ಆತನ ಕರೆದ್ರೆ ಒಂದು ರೂಪದಿಂದ ಹೋಗಿ ಅಲ್ಲಿ ಕೂತು ಬಿಡ್ತಾನೆ, ಐಕ್ಯ ಆಗ್ತಾನಲ್ಲಿ, ಅದೇ ರೂಪ ಇದು. ಈತು ಗೋಳಕವೆಂದು ನುಡಿಯದಿರೋ ಮಂದ ಜನರಿಗೆ ಮಾತುರ ಪೇಡಿದೆ ನೋಡಿರೋ. ಘನ ಜ್ಞಾನಿಗಳೊಡೆಯ ವಿಜಯ ವಿಠಲರೇಯ ಅನುದಿನ ಯೋಗ್ಯರಿಗೆ ಗೋಚರಿಸುವ ಕಾಣೋ. ಈ ರೀತಿಯಲ್ಲಿ ಭಗವಂತ ಯೋಗ್ಯರಿಗೆ ಅವರವರಿಗೆ ತಕ್ಕಂತೆ ಗೋಚರ ಆಗ್ತಾನೆ. ಹೇಗಾಗ್ತಾನೆ ಅಂದರೆ ಹೇಳಬೇಕಾ, ಒಂದು ಚೂರು ಪ್ರತಿಮೆ ಇದೆ, ಪ್ರತಿಮಾದಲ್ಲಿ ತತ್ವಾಭಿಮಾನಿಗಳ ಚಿಂತನೆ ಎಲ್ಲಿ ಮಾಡ್ತೀರಾ, ಕೈಯಲ್ಲಿ ಕಾಲಲ್ಲಿ ಅಲ್ಲಿ 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 ತತ್ವನ್ಯಾಸ ಮಾತೃಕನ್ಯಾಸ ಕೊಟ್ಟು ಆ ಪ್ರಕಾರ ಮಾಡೋದು. ಮಾತೃಕನ್ಯಾಸ ಅಂದರೆ ಅಲ್ಲಲ್ಲಿ ಅಮ್ಮ ಜಾಯನ ಮಹಾ ಮೊದಲಾದೆಲ್ಲ ರೂಪಗಳು ಹಾಗೆಂತರ ಮಾಡೋದು, ಅದು ಮಿನಿಮಮ್ ಅಂತ ಹೇಳಿಬಿಡ್ತಾರೆ. ಅದು ಮಿನಿಮಮ್, ಅದು ಇನ್ನ ಒಳಗೇನಿದೆ ಅಂದ್ರೆ ನಮ್ಮೊಳಗೆ ಬಿಂಬ ಸಂಸ್ಥಾಪನಾ ಪ್ರಕರಣ, ಬಿಂಬ ಪ್ರತಿಬಿಂಬಭಾವ ಪ್ರಕರಣದಲ್ಲಿ ಹೇಳಿದಂತೆ ಪುಷ್ಕರ, ಪುಷ್ಕರನೊಳಗೆ ಶನೇಶ್ವರ, ಶನೇಶ್ವರನೊಳಗೆ ಹಾಗೆ 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 ಹಾಗಿದ್ದಾರಲ್ಲ, ಆ ರೀತಿ ಪ್ರತಿಮೆ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲರೂ ನಿಲ್ಲುತ್ತಾರೆ, ಆ ರೀತಿಯಲ್ಲಿ ಒಳಗೆ ದೇವರು ನಿಲ್ಲುತ್ತಾರೆ. ಈ ಕ್ರಮ ನಂತರ ತತ್ವಾಭಿಮಾನಿಗಳು ಆಯಾ ಅವಯವಗಳಲ್ಲಿ ಇಲ್ಲಿ ಏನು ಡಿಟ್ಟೋ ಟೆಂಪ್ಲೇಟ್ ಏನಿದೆ ಅದೆಲ್ಲ ಅಲ್ಲಿ ಚಿಂತನೆ ಮಾಡಿ. ಅಂದ್ರೆ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದ್ದೆಲ್ಲ ಚಿಂತನೆ ಮಾಡಬೇಕು, ಸ್ಥೂಲ ದೇಹ ಸೃಷ್ಟಿ ಪ್ರಕರಣದಲ್ಲಿ ಹೇಳಿದ್ದೆಲ್ಲ ಚಿಂತನೆ ಮಾಡಬೇಕು, 72,000 ನಾಡಿಗಳು ಚಿಂತನೆ ಮಾಡಬೇಕು ದೇವರಲ್ಲಿ, ಎಲ್ಲ ಭಗವತ್ ರೂಪಗಳು ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಅದು ಪ್ರಧಾನ ಗೋಲಕ ಚಿಂತನ ಅಂತ ಹೇಳ್ತಾರೆ. ಸಾಯಂಕಾಲ ಆಗ್ಬಿಡುತ್ತೆ ನಮಗೆ ದೇವರ ಪೂಜೆ ಆಗ್ಬಿಡುತ್ತೆ. ಏನಂತೆ ಬರಿಗೌರೆ, ಸಾಯಂಕಾಲ ಆಗ್ಬಿಡುತ್ತೆ, ಬರೀ ಆವಾಹನ ಮಾಡಲಿಕ್ಕೆ ಸಾಯಂಕಾಲ ಆಗ್ಬಿಡುತ್ತೆ. ಅದಕ್ಕೆ ಚುಡುಕಾಗಿ ಹೇಗೆ ಅನುಷ್ಠಾನಕ್ಕೆ ಇಟ್ಟುಕೊಂಡದ್ದು ಹೇಗೆ ನಾನು ಇಟ್ಟುಕೊಂಡದ್ದು ಹೇಳ್ತೇನೆ. ಬೆಳಿಗ್ಗೆ ಒಮ್ಮೆ ಸ್ವಾಮಿ ಚಿಂತನೆ ಮಾಡಿಕೊಂಡು ಬಿಂಬ ಸಂಸ್ಥಾಪನಾ ಪ್ರಕರಣ ಪ್ರಕಾರ ಪ್ರತಿಮಾದಲ್ಲಿ ಇದೇ ತರ ಇದ್ದಾನೆ ಅಂತ ಒಂದು ಕ್ಷಣದಲ್ಲಿ ಚುಟುಕಾಗಿ ಬರುತ್ತೆ. ಹೇಗೆ ಬೆಳಿಗ್ಗೆ ಎದ್ದು ಕೂಡಲೇ ನೀವು ನಿಮ್ಮಲ್ಲಿ ವಿರಾಟ್ ರೂಪವನ್ನ 14 ಲೋಕಗಳ ಚಿಂತನೆ ಮಾಡಿ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ಹೀಗೇ ಇದ್ದಾನೆ ಅಂತ 14 ಲೋಕ ಒಂಥರ ಚಿಂತನೆ ಮಾಡ್ತೀರಲ್ಲ, ಆ ತರ ಪ್ರತಿಮೆಯಲ್ಲಿ ಸದಾ ಚಿಂತನೆ ಮಾಡ್ತಾ ಬನ್ನಿ. ಭಗವಂತ ಬರ್ತಾರೆ, ಇನ್ನು ಮುಂದೆ ಹೇಗೇಗ್ ಮಾಡಬೇಕು, ಆ ಮೂರ್ತಿಯನ್ನ ಹೇಗೆ ನೋಡಬೇಕು, ಒಳಗೆ ಹೇಗೇಗಿರುತ್ತೆ, ಅದ್ಭುತವಾದ ಮಾತುಗಳನ್ನು ಹೇಳ್ತಾ ಬರ್ತಾರೆ. ಅದನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ.
ಯಾವ್ದು ಬಿಂಬ
ಅಗ್ರೇಶರನ್ನೇ ಕರಿವೆ, ಅಗ್ರೇಶರನ್ನೇ ಕರಿವೆ, ಜೀವಾಕಾರ ಮೂರ್ತಿ. ಅದು ಅದೆಲ್ಲ ಮಿನಿಮಮ್ ಮಾಡೋದೆಲ್ಲ ಮಾಡಿಬಿಡ್ಬೇಕು, ನಂತರ ಇದು ಮ್ಯಾಕ್ಸಿಮಮ್ ಮತ್ತೆ ಮಾಡಬೇಕು. ಅದಕ್ಕೆ ಹೇಳಿದ್ರಲ್ಲ, ಇದು ಸಾಮಾನ್ಯ ಗೋಲಕ ಚಿಂತನೆ, ಇನ್ನು ವಿಶೇಷ ಗೋಲಕ ಚಿಂತನೆ. ಇಷ್ಟೆಲ್ಲ ಮಾಡಿದರೆ ಸನ್ನಿಧಾನ ವಿಶೇಷ ಬರುತ್ತೆ, ಆದರೆ ಮತ್ತು ಗುಣಗಳ ಚಿಂತನೆ ಬೇರೆ ಇದೆ. ಹೌದು, ಹಾ, ಪ್ರತಿಮಾದ ಹೊರಗಡೆ ಒಳಗಡೆ ಆ ಪ್ರತಿಮಾ ಅಂದ್ರೆ ಏನ್ ಬಿಲ್ಟ್ ಆಗಿ ಪ್ರತಿಮಾ ಮುಖದಲ್ಲಿ ಮುಖ, ಕೈಯಲ್ಲಿ ಕಾಲು ಆಗಿಟ್ಟು ಕೈಯಲ್ಲಿ ಕೈ, ಆ ರೀತಿಯಲ್ಲಿ ವಿರಾಟ್ ರೂಪ ನಿಂತಿದೆ. ಅದರೊಳಗೆ ವಾಯುದೇವರ ರೂಪ, ಆ ವಾಯುದೇವರ ರೂಪ ವಿರಾಟ್ ರೂಪ ಮಧ್ಯೆ ತತ್ವಾಭಿಮಾನಿಗಳೆಲ್ಲ ಉಲ್ಪ ಬಂದಿದೆ. ಅದರೊಳಗೆ ತತ್ವಾಭಿಮಾನಿಗಳದ್ದೆಲ್ಲ ಆಯಾ ಅವಯವಗಳಿಂದ ರೂಪಗಳು ಬೇರೆ, ಒಂದೊಂದು ಶರೀರಾಕಾರದಲ್ಲಿ ನಿಂತ ರೂಪಗಳು ಬೇರೆ, ಅದರೊಳಗೆ ಮತ್ತು ಕೊನೆವರೆಗೂ ದೇವರಿವರೆಗೂ ಇಷ್ಟೆಲ್ಲ ರೂಪ ನಿಂತು ಆ ರೂಪ ಏನು ಪ್ರಾಣದೇವರು ಅಲ್ಲಿ ಮತ್ತು ರೂಪ ಇವೆಲ್ಲ ಬರುತ್ತಲ್ಲ, ಇಷ್ಟೆಲ್ಲ ಚಿಂತನೆ ಮಾಡಬೇಕು. ಇದಲ್ಲದೆ ಮಾತೃಕಾ ರೂಪಗಳು ತತ್ವ ರೂಪಗಳು ಇವೆಲ್ಲ ಚಿಂತನೆ ಮಾಡಿ ಆ ಒಳಗಿರುವ ಬಿಂಬಮೂರ್ತಿಯಲ್ಲಿ ಮತ್ತು ಪೂರ್ಣವಾಗಿ ಶಿರದಿಂದ ಪಾದ ಪರ್ಯಂತ ಏನು ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದ್ದಾರಲ್ಲ ಆ ಪ್ರಕಾರ ಎಲ್ಲ ಚಿಂತನೆ ಮಾಡಿ.
160
ಇನ್ನೂ ಜಾಸ್ತಿ ಇದೆ, ವಿಶೇಷವಾಗಿರತಕ್ಕಂತಹ ಚಿಂತನೆ ಮಾಡಿದರೆ ಅದು ಮಿನಿಮಮ್. ಇನ್ನ ಮತ್ತು
ಮುಖ್ಯ ಪ್ರಾಣ ಸನ್ನಿಧಾನ ಮಧ್ಯದಲ್ಲಿ ಅಂದ್ರೆ ನನಗೆ ಆ ಉದ್ದಿಂಬಲ್ಲಿ ಬಿಡಿಸ್ಬೇಕು
ಬಿಂಬದ್ವಯ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವೆಲ್ಲ ಕಡೆ ಎಡವತ್ತಿ ನಾವು ಎಲ್ಲ ಕಡೆ ಎಡವೆಡವೆ ಬಿಡ್ತಾ ಇರ್ತೀವಿ. ಎಷ್ಟು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ ಅಂದ್ರೆ ವೆರಿ ಗುಡ್ ಪರ್ಫೆಕ್ಟ್ ಟೀಚರ್. ಅಂದ್ರೆ ನಾನಿಲ್ಲದಿದ್ರು ನನ್ನ ಬುಕ್ ಈ ಶುಡ್ ಗೈಡ್, ಈ ಬುಕ್ ನೋಡಿದವರಿಗೆ ಅಷ್ಟು ಚೆನ್ನಾಗಿ ಗೈಡೆನ್ಸ್ ಬರಬೇಕು ಅಂತ ಅಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ. ಅದಕ್ಕೆ ಒಂದು ಗ್ರಂಥ ಬರೆದ್ರೆ ಅದು ಟಿಕೆಟ್ಸ್ ವರೆಗೂ ನಿಂತು ಬಿಡುತ್ತೆ. ಧಾತು ಏನಾದ್ರು ವಿಶ್ವ ಅಲ್ಲಿ ಧಾತುಗಳಲ್ಲಿದೆ. ನಿಮ್ಗೆ ಏನೇನು ಲಿಸ್ಟ್ ಕೊಟ್ಟಿದ್ದಾರೆ ಅದೆಲ್ಲ ಸೇರಿಸ್ಕೊಂಡ್ಬಿಡಿ, ಸೇರಿಸಿಕೊಂಡು ಇದೆಲ್ಲ ಎಕ್ಸ್ಟ್ರಾ ಸೇರಿಸ್ಕೋಬೇಕು, ಇದೆಲ್ಲ ಸೇರಿಸಿಕೊಂಡು ಮಿನಿಮಮ್ ಆಗುತ್ತೆ ಅಷ್ಟೇ. ಇನ್ನ ಮ್ಯಾಕ್ಸಿಮಮ್ ಬಹಳ ಇದೆ, ಮುಂದೆ ಹೇಳ್ತಾರೆ ಆ ತಾಳ ಮುಂದೆ ತಿಂಗಳು ಸೇರಿದಾಗ ನೋಡೋಣ.
ಎಂಟು ಏಳು ಸಾಮೋಪಾಸನೆಯಲ್ಲಿ ವಿಶ್ವಾದಿಮೂರ್ತಿ ಚಿಂತನೆ ಮಾಡಬೇಕು.
ಹೌದು, ಸಾಮೋಪಾಸನೆ ಪ್ರತಿಪಾದ್ಯ ರೂಪಗಳು ಎರಡು, ಹೊರಗೇಳು ಹೊರಗೇಳು ಹದಿನಾಲ್ಕಾಯ್ತು. ಹೊರಗಿನ ಸೂರ್ಯಮಂಡಲದಲ್ಲಿ ಸಾಮರೂಪಗಳು ಏಳು, ಒಳಗಿನ ಸೂರ್ಯಮಂಡಲದಲ್ಲಿ ಸಾಮರೂಪಗಳು ಏಳು, ಹಾಗೆ ವಿಶ್ವಾದಿ ರೂಪಗಳು ಎಂಟು, ಎಲ್ಲ ಸೇರಿದರೆ ಇಪ್ಪತ್ತೆರಡು.